ಒಬ್ಬರು ಸತ್ತರೆ ಪ್ರಳಯ ಅಲ್ಲ, ಸಾವಿರಾರು ಜನ ಸತ್ತರು ಪ್ರಳಯ ಅಲ್ಲ, ಎಲ್ಲ ಎಲ್ಲಾ ನಕ್ಷತ್ರ ಪ್ರಳಯ ಅಂತ. ಲಯ ಪ್ರಳಯ ಸರ್ಗ ಅನುಸರ್ಗ ಇತ್ಯಾದಿ ಹೇಗೋ ಸೃಷ್ಟಿ ಯಾರೋ ಹುಟ್ಟಿದ ಸೃಷ್ಟಿಯಲ್ಲ, ಜಗತ್ತೇ ಸೃಷ್ಟಿಯಾದಾಗ ಸೃಷ್ಟಿ ಅಂತ ಕರೀತಾರೆ. ಅದೇ ರೀತಿ ಪ್ರಳಯ ಅನ್ನೋದು ಬಹಳ ವ್ಯಾಪಕವಾದ, ನಾವು ಸಾಮಾನ್ಯವಾಗಿ ಸ್ಥಳೀಯ ಪ್ರಳಯ ಅಂತ ಕರೀತೇವೆ, ಅದು ಲಿಮಿಟೆಡ್ ಅಂತಾರೆ. ಆರ್ಥಲ್ಲಿ ಹೆಚ್ಚಿನ ಸತ್ತಿರೋದು ಹೌದು, ಪ್ರಳಯ ಅನ್ನೋ ಹೆಸರಿಲ್ಲ. ಅದಕ್ಕೆ ಪ್ರಳಯ ಅಂತ ಕರೆದಾಗ ಆಸೀದು ದಾರ ಗುಣ ವಾರಿತಿರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತ ಸ್ವರತೋಪಿ ಅಖಿಲಂ ಜಠರೇ ನಿಧಾಯ. ಎಲ್ಲ ಹೊರಗೆ ಯಾವ ಪದಾರ್ಥ ಇಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಯಾವ್ಯಾವುದೂ ಇಲ್ಲ, ಆ ರೀತಿ ನಾಶ ಆಗಬೇಕು, ಅದನ್ನು ಪ್ರಳಯ ಅಂತ ಕರೆಯೋದು. ಅಂಥ ಒಂದು ಸಮಯ ಆ ಪ್ರಳಯಗಳು ಅನೇಕ ವಿಧ ಬಂದಿದೆ. ಮನ್ವಂತರ ಪ್ರಳಯ ಬೇರೆ, ದಿನ ಪ್ರಳಯ ಬೇರೆ, ಈ ಒಂದು ಚತುರ್ಯುಗ ಮುಖದ ಬರತಕ್ಕಂಥ ಸಣ್ಣ ಒಂದು ಯುಗದ ಪ್ರಳಯಗಳು ಬೇರೆ. ಬ್ರಹ್ಮ ಪ್ರಳಯ ಅಂದ್ರೆ ಮಹಾಪ್ರಳಯ ಅಂತ, ಮಹಾಪ್ರಳಯದಲ್ಲಿ ಏನೂ ಇರೋದಿಲ್ಲ, ಉಳಿದ ಪ್ರಳಯದಲ್ಲಿ ಎಲ್ಲ ಇರೋದಿಲ್ಲಲ್ಲ, ಹೆಚ್ಚು ನಾಶವಾಗಿರುತ್ತೆ, ಎಲ್ಲ ನಾಶವಾಗಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಪರಮಾತ್ಮ ಮೊದಲಿಗೆ ಸೃಷ್ಟಿ ಪ್ರಾರಂಭ ಮಾಡಿಕೊಂಡಿದ್ದಾನೆ. ಆ ಸಮಯದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಪರಮಾತ್ಮನ ವಿಶೇಷವಾಗಿ ಸೇವೆ ಮಾಡ್ತಾ ಮಾಡ್ತಾ ಒಂದು ಸರ್ತೆ ಸೀರಿದ್ರಂತೆ, ಸೀರಿದಾಗ ಒಂದು ಜಲಬಿಂದು ಕೆಳಗಾರಿತು ಅಂತ ಹೇಳ್ತಾರೆ, ಒಂದು ಜಲಬಿಂದು ಕೆಳಗಾರಿತು. ಸಾಮಾನ್ಯವಾಗಿ ಇಂಥ ಪದಾರ್ಥಗಳೆಲ್ಲ ಅದು ನಿಷಿದ್ಧ ಮೈಲಿಗೆ ಪದಾರ್ಥಗಳಿದ್ದಾವೆ, ಆದರೆ ಬ್ರಹ್ಮದೇವರಿಗೆ ಮೈಲಿಗೆ ಅನ್ಸದ್ರೇ ಇಲ್ಲ. ಯಾಕೆ? ಅವರ ದೇಹ ಎಂಥದ್ದು, ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ, ಸತ್ವಗುಣದ ಪರಮಾವಧಿ ಮಟ್ಟ ಅಂತ ಹೇಳಿದ್ರೆ ಬ್ರಹ್ಮದೇವರಲ್ಲಿ ದೋಷದ ಹೆಸರು. ಅವರ ದೇಹವು ಹಾಗೆ, ಅವರ ಗುಣಧರ್ಮಗಳು ಹಾಗೆ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಪೋತರ, ಅವ್ರಿಗೆ ಏನು ಕೆಲಸ ಮಾಡಿದರೂ ಕೂಡ ಅತ್ಯುತ್ತಮವಾಗಿರ್ಬೋದು. ಆಚಾರ್ಯರು ಮುಂದೆ ಬ್ರಹ್ಮದೇವರ ಅವ್ರ ಬಗ್ಗೆ ಮಧ್ವಯುದ್ಧದಲ್ಲಿ ಹೇಳ್ತಾರೆ, ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀ ಪ್ರಥಮಪ್ಯವರಾಹ ಪ್ರಪಂಚಯೇಯು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧ. ಆಚಾರ್ಯರ ಗಮನ ಆಸನ ಸಂಕತ ಬರೀ ಯಾರೋ ಓಡಾಡಿದ್ರು ಕೂತರು ಅದಕ್ಕೆಲ್ಲ ಮೋಕ್ಷ ಆಗ್ತದ? ಆಚಾರ್ಯ ಕೂತ್ರ ಆಗ್ತದೆ ಅಂತ ಹೇಳ್ತಾರೆ. ಅದು ಬರೀ ಮಾತು, ಬರೀ ಓಡಾಟ, ಬರೀ ಏನೇ ಮಾತಾಡಲಿ ಅದು ಮೋಕ್ಷದ ದಾರಿ ತೋರಿಸ್ತಕ್ಕಂಥದ್ದು. ಶ್ರೀಮದ್ ಆಚಾರ್ಯ ಸಂಬಂಧಪಟ್ಟು ಎಲ್ಲವೂ ಹಾಗೆ, ಅವರು ಸ್ಮರಣೆ ಮಾಡಿದ್ರು ಸಾಕು, ಮಧ್ವರಾಯರ ಸ್ಮರಣೆ ಪುರ ಕೋಟಿ ಉದ್ಧರಣೆ. ಅವರು ಇವತ್ತು ಈ ಬ್ರಹ್ಮದೇವರಾಗಿರು, ಹಿಂದಿನ ವಾಯುದೇವರು, ಇವತ್ತಿನ ಬ್ರಹ್ಮದೇವರು, ಅವರಿಂದ ಬಂದು ಎಷ್ಟು ಪವಿತ್ರವಾಗಿತ್ತು ಅಂದ್ರೆ ವೃಕ್ಷ ಬೆಳೀತು, ಅದರಿಂದ ಅದು ವೃಕ್ಷ ಬೆಳೀತು. ಹಿಂದೆ ಇನ್ನೊಂದು ಕಥೆ ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಒಂದು ಸಲ ಪರಮಾತ್ಮನ ಕಿವಿಯ ಹತ್ತಿರ, ನಮಗೆ ಗೊತ್ತು ಕಿವಿಯಲ್ಲಿ ಮಲ ಇರುತ್ತೆ ಅಂತ ಗೊತ್ತು, ಕಿವಿಯಲ್ಲಿ ಮಲ ಇರೋದು ನಮಗೆ ಗೊತ್ತು, ವ್ಯಾಕ್ಸ್ ಇರುತ್ತೆ ಗೊತ್ತಾಯ್ತಾ, ಅದು ಅದು ಯಥಾಪ್ರಕಾರ ಮೈಲಿಗೆನೆ. ದೇವರಿಗೆ ಅದೆಲ್ಲ ಇಲ್ಲ, ಕೃತಕವಾಗಿ ಪರಮಾತ್ಮ ಸೃಷ್ಟಿ ಮಾಡಿದ. ಅದರಿಂದ ಕರ್ಣಪಟಾಶಿರ್ತವೆ, ಮಹಾದೈತ್ಯರು ಹುಟ್ಟುಬಿಡ್ತಾರೆ, ಮಧುಕೈಟವರು ಹುಟ್ಟಿದ್ದು ಅದರಿಂದ, ಮಧುಕೈಟವರು ಪರಮಾತ್ಮ ಹಾಗೆ ಸೃಷ್ಟಿ ಮಾಡ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ನಿರ್ಣಯದಲ್ಲಿ ಆಚಾರ್ಯ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ, ಕರ್ಣಪಟಾತ್ ವಿನಿಶ್ರುತವು ಅಂತ ತಿಳಿಸ್ತಾರೆ. ಅದು ಪರಮಾತ್ಮ ಪ್ರಾಕೃತ ದೇಹನೇ ಪರಮಾತ್ಮನಿಗಿಲ್ಲ, ಅದು ಅಸುರಮೋಹನಕ್ಕೋಸ್ಕರ ಸೃಷ್ಟಿ ಮಾಡಿದ್ದು, ಅದೊಂದು ಸೃಷ್ಟಿ. ದೇವರ ಸೃಷ್ಟಿಗೆ ಒಂದು ಅರ್ಥ ಇರ್ತದೆ, ಬ್ರಹ್ಮದೇವರ ಸೃಷ್ಟಿಗೆ ಭಾರಿ ಅರ್ಥ ಇರ್ತದೆ. ಅವರಿಬ್ರು ಅವರು ಸರ್ವೋತ್ತಮ ಅಥವಾ ಜೀವೋತ್ತಮ, ಅದರಿಂದ ಪೂರ್ವವಾದ ವೃಕ್ಷ ಬಂತು. ಮುಂದೆ ಜಗತ್ತೆಲ್ಲ ಸೃಷ್ಟಿ ಆಗ್ತಾ ಇದೆ, ದೇವತೆಗಳೆಲ್ಲ ನೋಡಿದ್ರು ಈ ವೃಕ್ಷದ ಬಗ್ಗೆ ಭಾರಿ ಆಶ್ಚರ್ಯ ಪಡ್ತಾರೆ. ಇದೇನು ಒಂದೇ ಒಂದು ವೃಕ್ಷ ಹೇಗಿದೆಯಲ್ಲ, ಬೇರೆ ಯಾವುದು ಸೃಷ್ಟಿಯಾಗಿಲ್ಲ, ಏನಾದ್ರು ಒಂದೇ ಸೃಷ್ಟಿಯಾಗಿತ್ತು ಅಂದರೆ ಅಷ್ಟು. ಹೇಗೆ ನಾವು ಜೀವಕೋಟಿಯಲ್ಲಿ ಬ್ರಹ್ಮದೇವರ ಸೃಷ್ಟಿ ಮೊದಲಾಯಿತೋ, ವೃಕ್ಷಗಳಲ್ಲಿ ಆಮನಕದ ಸೃಷ್ಟಿ ಮೊದಲಾಯಿತು ಅಂತ ಹೇಳ್ತಾರೆ. ವೃಕ್ಷಗಳ ಅತ್ಯಂತ ಪ್ರಾಚೀನವಾದ ವೃಕ್ಷ ಅಂದರೆ ಆಮನಕ ವೃಕ್ಷ. ಅದನ್ನು ನೋಡಿ ಚರಿತ್ರ ಆಶ್ಚರ್ಯಪಟ್ಟು ಏನು ಅಂತ ಕೇಳಿದರಂತೆ, ಆಗ ಹೇಳ್ತಾರೆ ಪರಮಾತ್ಮ ಹೇಳ್ತಾನೆ, ಇದು ಬ್ರಹ್ಮದೇವರಿಂದ ಸೃಷ್ಟವಾಗಿರ್ತಕ್ಕಂಥ ವೃಕ್ಷ, ಪರಮ ಪವಿತ್ರವಾದ ವೃಕ್ಷ, ಇದರ ದರ್ಶನ ಪಾವನ, ಅದರ ಸ್ಪರ್ಶನ ಪಾವನ, ಅದರಿಂದ ಸ್ನಾನ, ಅದರ ಭಕ್ಷಣ ಎಲ್ಲವೂ ಶ್ರೇಷ್ಠ ಅಂತ ಹೇಳಿದೆ. ಈ ರೀತಿ ಮಹತ್ವ ಇರತಕ್ಕಂಥದ್ದು ನೆಲ್ಲಿ ಒಂದೇ, ತುಳಸಿ ಆದಮೇಲೆ ಅತಿ ಪ್ರಧಾನವಾದದ್ದು ಅಂದರೆ ನೆಲ್ಲಿ, ಅದು ಪರಮಾತ್ಮನಿಂದ ಹುಟ್ಟಿ ಬಂದಿತ್ತು, ಪರಮಾತ್ಮನ ಒಂದು ನೇತ್ರದ ಜಲದಿಂದ ಹುಟ್ಟಿ ಬಂದಿದ್ದದು. ಇದು ಇವರಿಂದ ಬಂದಿದ್ದು ಆಮಲಕ, ಸರ್ವೋತ್ತಮನಿಂದ ಬಂದಿದ್ದು ತುಳಸಿ, ಜೀವೋತ್ತಮರ ಬಂದಿದ್ದು ಧಾತ್ರಿ, ಈಗ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್. ಇವತ್ತು ಆಯುರ್ವೇದದಲ್ಲಂತೂ ಸಾಮಾನ್ಯ ಹೆಚ್ಚಿನ ಔಷಧಿ ಆಮಲಕ ಸಾಮಾನ್ಯ ಉಪಯೋಗಿಸುತ್ತಿಲ್ಲ, ಅತಿ ಶ್ರೇಷ್ಠವಾದಂಥ ಔಷಧಿಯಾಗಿ ಆಮಲಕ ಇದೆ. ಆ ನೆಲ್ಲಿ ಧಾತ್ರಿ ತುಳಸಿ ಧಾತ್ರಿಗಳ ಸಂಯೋಗ ಅಂತೂ ಭಾರಿ ಶ್ರೇಷ್ಠ. ಅದಕ್ಕೆ ವನಭೋಜನ ಇತ್ಯಾದಿಗಳಲ್ಲಿ ಚಾತುರ್ಮಾಸ ಮುಗಿದಿರಲಿಕ್ಕೆ ಅದಕ್ಕೆ ಮಹತ್ವ ಇದೆ. ಆದರೆ ತುಳಸಿಗೂ ನೆಲ್ಲಿಗೂ ವ್ಯತ್ಯಾಸ ಇದೆ. ತುಳಸಿಗೆ ಬಿಡಿಸೋದಕ್ಕೆ ನಿಯಮಗಳು ಉಂಟು, ಯಾವ ಕಾಲದಲ್ಲಿ ಬಿಡಿಸಬಾರ್ದು, ಯಾವ ದಿವಸ ಬಿಡಿಸಬಾರ್ದು, ಯಾವ ತಿಥಿ ಬಿಡಿಸಬಾರ್ದು, ಅದರಲ್ಲ ನಿಯಮಗಳನ್ನು ಹೇಳ್ತಾರೆ. ನೆಲ್ಲಿಯೂ ಆ ಥರ ನಿಯಮಗಳು. ಆ ನಿಯಮ ಮಾಡಿದ್ರಿಂದ ಏನಾಯ್ತು ಅಂದ್ರೆ, ಎಲ್ಲರೂ ಕೂಡ ತಿಳ್ಕೊಳ್ಳಕ್ಕೆ ಇಲ್ಲದೆ ಉಪಯೋಗಿಸಿದ್ರೆ ಅದು ಅಮೃತ ಬಗ್ಗೆ ವಿಷ ಆಗ್ತದೆ ಅಂತ. ಒಂದು ಔಷಧಿ ಸರಿಯಾದ ಕ್ರಮದಲ್ಲಿ ತಗೊಂಡ್ರೆ ನಿರೀಕ್ಷಿತ ಪರಿಣಾಮ ಕೊಡ್ತಾರೆ. ಹೆಚ್ಚಾಗಿ ತಗೊಂಡ್ರೆ ಡಾಕ್ಟರ್ ಹೇಳಿರ್ತಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ತಗೊಂತ ಹೇಳಿರ್ತಾರೆ. ಅದು ಮೂರು ಒಟ್ಟಿಗೆ ತಗೊಂಡ್ರೆ ಎಲ್ಲ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ ಎಷ್ಟೋ ತರದ ಫ್ಯಾಟಲ್ ಆಗ್ಬೋದು, ಮರಣಾಂತಿಕ ಆಗ್ಬೋದು, ಅದರಿಂದ ಹಾಗೆಲ್ಲ ತಗೊಳ್ಳಕ್ ಬರೋದಿಲ್ಲ. ನಮ್ಮ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಸಂಧ್ಯಾಂದ್ರೆ ಮೂರತ್ತು ಒಂದೇ ಸತ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಅದು ಇದೇ ಟೈಪೇ ಗೊತ್ತಾಯ್ತಾ, ಅದು ಹಾಗಿದ್ರೆ ವಾರದ ವರ್ಷ ಒಂದೇ ಸತ್ ಹೋಗ್ಬಿಟ್ಟು ಏನಾಗ್ತಾನೆ, ಸತ್ತ ಹೋಗ್ತಾರೆ ಅಷ್ಟೇ, ಹಾಗೆಲ್ಲ ತಗೊಳ್ಳಕ್ ಬರೋದಿಲ್ಲ. ಆಯಾ ಕಾಲದಲ್ಲಿ ಮಾಡೋದನ್ನೇ ಮಾಡಬೇಕು. ಆಪತ್ಕಾಲದ ವಿಚಾರ ಬೇರೆ, ಅದನ್ನೇ ನಿತ್ಯದ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಲ್ಲಿ ತುಳಸಿ ಗೊತ್ತು ನಮಗೆಲ್ಲ ಕೂಡ, ಮಂಗಳವಾರ ಆಗಬಾರ್ದು, ಶುಕ್ರವಾರ ಇಲ್ಲ, ಭಾನುವಾರ ದಿವಸ ಇಲ್ಲ, ಅನಂತರ ಸಂಕ್ರಮಣ ದಿವಸ ಇಲ್ಲ, ಹುಣ್ಣಿಮೆ ಇಲ್ಲ, ಅಮಾವಾಸ್ಯೆ ಇಲ್ಲ, ದ್ವಾದಶಿ ಅಂತೂ ಸರ್ವಥಾ ಇಲ್ಲ. ದ್ವಾದಶಿದಾರು ತುಳಸಿ ಬಿಡಿಸಿದ್ರೆ ದೇವರ ಶಿರಚ್ಛೇದನ ಮಾಡಿದಷ್ಟು ಪಾಪ ಬರ್ತದೆ, ದೇವರಿಗೇನು ಆಗೋದಿಲ್ಲ, ಪಾಪ ಅಷ್ಟು ಬರ್ತದೆ ಅಂತ. ಅಷ್ಟು ಮಹಾಪಾಪ ಅದೆಲ್ಲ ನಮ್ಮ ಜನಕ್ಕೆ ಯೋಚನೆ. ತುಳಸಿನೇ ಬಿಡಿಸೋರು ನಿಶ್ಚಿಂತೆ ತಿಳ್ಕೊಂಡ್ಬಿಟ್ರಕ್ಕ, ತುಳಸಿನೇ ಇಲ್ಲ ಹೋಗ್ಬಿಟ್ರೆ ಆಯ್ತಲ್ಲ ಅಂತ ಕೇಳಿದ್ರೆ, ತುಳಸಿ ಇಲ್ಲದವ್ರ ಪೂಜೆನೇ ಆಗುತ್ತೆ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳೋ. ತುಳಸಿ ಇರಲೇಬೇಕು, ಬೇರೆ ದಿವಸ ಬಿಡಿಸಬಾರ್ದು. ಅವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಒಂದು ದಿವಸ ತುಳಸಿ ಇಲ್ಲದೆ ಪೂಜೆ ಮಾಡಬಾರ್ದು, ತುಳಸಿ ಬೇಕು, ಮೊದಲೇ ಬಿಡಿಸಿಟ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ನಿಷಿದ್ಧ ದಿವಸಗಳಿಂದಾಗ ಮೊದಲೇ ಬಿಡಿಸಿಟ್ಕೊಂಡ್ರೆ ಸಮಸ್ಯೆನೇ ಇಲ್ಲ. ಸ್ನಾನ ಮಾಡದೆ ತುಳಸಿ ಬಿಡಿಸಬಾರ್ದು, ತುಳಸಿ ಬಿಡಿಸಿ ಸ್ನಾನ ಮಾಡಬೇಕು. ತುಳಸಿ ಎರಡು ಸ್ನಾನ ಆದಾಗಾಯ್ತು, ಮೊಳಕೆ ಒಂದು ಸ್ನಾನ, ಆಮೇಲೆ ಒಂದು ಸ್ನಾನ. ಅದಕ್ಕೆ ಹೇಳ್ತಾರೆ, ತುಳಸಿ ಬಿಡಿಸಬೇಕಾದ್ರೆ ಸ್ನಾನ ಮಾಡಿರಲೇಬೇಕು, ಸ್ನಾನ ಮಾಡದೆ ತುಳಸಿ ಬಿಡಿಸಬಾರ್ದು. ಆದರೆ ತುಳಸಿ ಬಿಡಿಸಿದ ಸ್ನಾನ ಮಾಡಬೇಕು, ದೇವ್ರ ಪೂಜೆಗೋಸ್ಕರ ಇದ್ರೆ ಸ್ನಾನ ಮಾಡಬೇಕು, ಇಲ್ಲವರೆ ಮಾಡಬೇಕಾಗಿತ್ತು. ದೇವ್ರ ಪೂಜೆಗೋಸ್ಕರ ಮಾಡೋದಾಗಿದ್ರೆ ಶುದ್ಧಿಗೆ ತುಳಸಿ ಬಿಡಿಸಿ ಸ್ನಾನ ಮಾಡಬೇಕು. ದೇವ್ರ ಪೂಜೆ ಎಲ್ಲ ಮುಗಿಸಿಬಿಟ್ಟು ತೀರ್ಥ ತೊಳೋದಕ್ಕಿಂತ ಮುಂಚೆ ಬಿಡಿಸಿದ್ರೆ ತಪ್ಪಲ್ಲ, ಮತ್ತೆ ಸ್ನಾನ ಮಾಡಬೇಕಾಗಿಲ್ಲ. ಅವೆಲ್ಲ ತುಳಸಿ ಸಂಬಂಧಪಟ್ಟಂತ ಸೂಕ್ಷ್ಮ ವಿಚಾರಗಳು. ಮಧ್ಯಾಹ್ನದ ಮೇಲೆ ತುಳಸಿ ಏನ್ ಮಾಡಿ ಬಿಡಿಸುವಾಗ ಗೊತ್ತಾಯ್ತಾ, ಮಧ್ಯಾಹ್ನ ಆದ್ಮೇಲೆ ತುಳಸಿ ಬಿಡಿಸೋ ಸಾಧ್ಯನೇ ಇಲ್ಲ, ಬಿಡಿಸಿದ್ರೆ ಮಹಾಪಾತಕ. ಮತ್ತೆ ಧಾತ್ರಿ ಹಾಗೆ ನೀವು, ಧಾತ್ರಿಗೆ ಸಪ್ತಮಿ ತಿಥಿ ನಿಷಿದ್ಧ, ಸಪ್ತಮಿ ಉಪಯೋಗ ಆಗಿಲ್ಲ, ಉಪಯೋಗಿಸಲೇಬಾರದು, ಧಾತ್ರಿ ಬಿಡಿಸಲೇಬಾರದು, ಉಪಯೋಗಿಸಲೇಬಾರದು. ಆಮೇಲೆ ಭಾನುವಾರ ಸಂಪೂರ್ಣ ನಿಷಿದ್ಧ, ಭಾನುವಾರ ಧಾತ್ರಿಯನ್ನು ಯಾವ ರೀತಿಯೂ ಉಪಯೋಗಿಸಬಾರದು. ಮತ್ತೆ ರಾತ್ರಿ ಉಪಯೋಗಿಸಬಾರದು, ಧಾತ್ರಿ ಧಾತ್ರಿ ರಾತ್ರಿ ಉಪಯೋಗ, ಸೂರ್ಯಾಸ್ತವಾದ ಮೇಲೆ ರಾತ್ರಿ ಉಪಯೋಗ ಮಾಡಿ, ಇವೆಲ್ಲ ನಿಯಮಗಳು ಮುಖ್ಯವಾಗಿ. ಮತ್ತು ಧಾತ್ರಿ ಅವರಿಗೆ ಇನ್ನೂ ನಿಯಮಗಳು, ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿವಸನೂ ಮಾಡಬಾರದು. ಮತ್ತೆ ಎಲ್ಲ ವಾರಗಳು ಮಾಡ್ತಿರ್ತಾರೆ ಧಾತ್ರಿ ಅವರು, ಬಿಟ್ಟರೆ ಬಿಟ್ಟರೆ ಬಿಡ್ತಾರೆ, ಮಾಡಿದ್ರೆ ಮಾಡ್ತಾನೆ ಇರ್ತಾರೆ. ಅದು ಸರಿಯಲ್ಲ, ಆ ಕಾಲದಲ್ಲಿ ಮಾಡಿದರೆ ಮಾತ್ರ ನಿರೀಕ್ಷಿತ ಫಲ ಬರುತ್ತೆ. ಅದನ್ನು ಔಷಧಿ ತಗೋಬೇಕಾದ್ರೂ ಬಟ್ಟೆ ಧಾತ್ರಿ ಏನಾದರೂ ಸೇರಿದ ಔಷಧಿ ಇದ್ರೆ ರಾತ್ರಿ ತಗೊಳ್ಳಾಗಿಲ್ಲ, ಅದನ್ನು ಸಪ್ತಮಿ ತಗೊಳ್ಳಾಗಿಲ್ಲ, ಭಾನುವಾರದಲ್ಲೂ ತಗೊಳ್ಳಾಗಿಲ್ಲ, ಈ ರೀತಿ ಪಾಲನೆ ಮಾಡಿದ್ರೆ ಒಳ್ಳೆ ಪರಿಣಾಮ ಬರುತ್ತೆ. ಆ ನಿಯಮ ಮಾಡೋದ ಕಾರಣ ಏನು ಅಂದರೆ, ಅದು ಶ್ರೇಷ್ಠ ಅಂತ ಎಲ್ಲರೂ ಕೂಡ ಸುಮ್ಮನೆ ಉಪಯೋಗಿಸಿಬಿಟ್ರೆ ಅವರಿಗೆ ಸತ್ಫಲ ಸಿಗಲೇಬೇಕಾಗುತ್ತೆ. ಈ ಸೂಕ್ಷ್ಮ ಹಿಡಿದ ಯಾರು ತಗೊಳ್ಳೋದಕ್ಕಾಗಲ್ಲ, ಸಾಮಾನ್ಯವಾಗಿ ಔಷಧಿ ಮೇಲೆ ಬರೆದಿರ್ತಾರೆ, ಬರೆದು ಬಿಟ್ಟು ಡಾಕ್ಟರ್ ಹೇಳ್ದ ತಗೊಳ್ಳಿ ಅಂತ ಬರೆದು ಬಿಡ್ತಾರೆ. ನೀವು ಸ್ವಂತ ತಗೊಳ್ಳೋಕೆ ಹೋಗ್ಬಿಡಿ, ಡಾಕ್ಟರ್ ಹೇಳ್ದ ತಗೊಳ್ಳಿ. ಇದನ್ನ ಶಾಸ್ತ್ರಗಳು ಹೇಳಿದಾಗ ಉಪಯೋಗಿಸಿ ಅಂತ, ತುಳಸಿ ಇತ್ಯಾದಿಗಳನ್ನು ಶಾಸ್ತ್ರಗಳು ಹೇಳಿದಾಗ ಉಪಯೋಗಿಸಿದ್ರೆ ಒಳ್ಳೆ ಫಲ ಸಿಗ್ತದೆ. ಆಮಲಿಕೆಯ ಒಂದು ಇನ್ನೊಂದು ವೈಶಿಷ್ಟ್ಯ ಅಂದರೆ ಗೋವಿಂದ ಆಗಿ, ಇನ್ನೊಂದು ರೀತಿ ಗೋವಿಂದ ಆಗಿ. ಏನು ಗೋವಿನ ವಿಶೇಷ? ಗೋವಿನ ಈ ಕೋಡುಗಳಿಂದ ಹಿಡಿದು ಅದರ ಗೊರಸಗಳವರೆಗೆ, ಪಾದ, ಅದರ ರೋಮ, ಅದರ ಚರ್ಮ, ಯಾವ ಭಾಗ ತಗೊಂಡ್ರೂ ದೇವತೆಗಳಿದ್ದಾರೆ. ಅದರ ಮಲಮೂತ್ರಗಳು, ಗೋಮಯ ಗೋಮೂತ್ರ, ಅದರಲ್ಲೂ ದೇವತೆಗಳಿದ್ದಾರೆ. ಅಷ್ಟು ದೇವತೆಗಳಿರೋ ಒಂದೇ ಪ್ರಾಣಿ ಅಂದರೆ ಬ್ರಾಹ್ಮಣರಲ್ಲೂ ಅಷ್ಟಿಲ್ಲ, ಅಷ್ಟು ಸನ್ನಿಧಾನ ದೇವಗಳಿದ್ದ ಪರಮಾತ್ಮ ಇದೆ. ಪ್ರಾಣಿಗಳಲ್ಲಿ ಗೋವು, ಅನಂತರ ಎರಡು ಕಾಲದವರಲ್ಲಿ ಬ್ರಾಹ್ಮಣ, ವೃಕ್ಷಗಳಲ್ಲಿ ತುಳಸಿ ಮತ್ತು ಧಾತು. ಈ ನಾಲ್ಕು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಧನೆಗೆ ಭಯ ಅತ್ಯಂತ ಉಪಯುಕ್ತವಾದದ್ದು, ಪೂಜೆಗೆ, ಭಕ್ಷಣಕ್ಕೆ, ಅನಂತರ ಈ ಒಂದು ವಿಶಿಷ್ಟವಾದಂಥ ವ್ರತವಾಗಿ ಏಕಾದಶಿ ವ್ರತ, ಎಲ್ಲವನ್ನೂ ಪರಮಾತ್ಮ ವಿಧಿಸಿದ್ದಾನೆ. ಈ ಗೋವುಗಳನ್ನು ಆ ರೀತಿ ಹೇಗೆ ಮಾಡಿದ್ದಾನೋ, ಧಾತ್ರಿನ ಹಾಗೆ ಮಾಡಿದ್ದಾನೆ ಅಂತ ಹೇಳಿ. ತುಳಸಿಗೆ ಎದಗ್ರೇ ಸರ್ವವೇದ ಅಚ್ಚ, ಎನ್ಮೂಲೆ ಸರ್ವ ದೇವತಾ, ತುಳಸಿಗೆ ಮಾತನ್ನು ಹೇಳ್ತಾರೆ. ಮೇಲೆ ಕೆಳಗೆ ತುಳಸಿ ವೃತ್ತಿಕದಲ್ಲಿ ಅಷ್ಟು ಮಹತ್ವ ಇದೆ. ಏನು ಇಲ್ಲದ ಹೋದ್ರೆ ವಿಜಯದಾಸರು ಬರೀತಾರೆ, ಏನು ಇಲ್ಲ ಹೋದಲ್ಲೋ ತುಳಸಿ ವೃತ್ತಿಕೆಯಿಂದ ದೇವರು ಪೂಜೆ ಮಾಡಬಹುದು ಅಂತ ಹೇಳಿ. ತುಳಸಿ ವೃತ್ತಿಕೆಯಿಂದ ಸರ್ ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷರರ್ಚಿಸಿರಿ, ಅಷ್ಟು ಶ್ರೇಷ್ಠ. ಈ ಆಮಲಕನು ಹಾಗೆ, ಆಮಲಕದ ಮಣ್ಣು ಇನ್ನೂ ಪುರಾಣಗಳು ತುಂಬ ಹೇಳ್ತಾರೆ ನೆಲ್ಲಿ ಬಗ್ಗೆ. ಅದೆಲ್ಲ ಜನ ಬಹಳ ಜನ ಗೊತ್ತಿರೋದಿಲ್ಲ ನೆಲ್ಲಿ ಬಗ್ಗೆ ಎಷ್ಟು ಮಹತ್ವ ಹೇಳ್ತಾರೆ ಅಂದರೆ, ಅದರಿಂದ ಸ್ನಾನ, ಅದರಿಂದ ಲೇಪನ, ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ ನೆಲ್ಲಿಯಿಂದ ಸ್ನಾನ ಮಾಡಿದರೆ ಅಂತ ಹೇಳಿದ್ದಾರೆ. ಮತ್ತೆ ಮರಿಬಾರ್ದು ಇವನ್ನೆಲ್ಲ ಕೂಡ, ಭಾನುವಾರವೆಲ್ಲ ಮರಿಬಾರ್ದು, ಬಿಟ್ಟು ಮಾಡಿದರೆ ನೆಲ್ಲಿ ಉಪಯೋಗಿಸೋದು ತುಂಬ ಶ್ರೇಷ್ಠ. ಅದರ ಎಲೆಗಳಲ್ಲಿ, ಅದರ ಬುಡದಲ್ಲಿ, ರೆಂಬೆಗಳಲ್ಲಿ, ತುಣುಕುಗಳಲ್ಲಿ, ಸುತ್ತಮುತ್ತ ನೆರಳಿನಲ್ಲೂ ದೇವತೆಗಳ ಸನ್ನಿಧಾನ. ಆದ್ದರಿಂದಾಗಿನೆ ಧಾತ್ರಿಗೆ ಅಷ್ಟು ಮಹತ್ವ ಇದೆ. ಪರಮಾತ್ಮನೆಲ್ಲ ಹೇಳಿದ, ಭಾರಿ ಖುಷಿಯಾಯಿತು. ಅದನ್ನು ಕೇಳಿಕೊಂಡು ಅವರೆಲ್ಲ ದೇವತೆಗಳೆಲ್ಲ ಮುಂದೆ ದೇವರನ್ನು ಪ್ರಾರ್ಥನೆ ಮಾಡಿದರಂತೆ. ಯಾವ ರೀತಿಯಲ್ಲಿ ನಾವು ಸತೀ ಶ್ರೇಷ್ಠ ಸಾಧನೆ ಮಾಡಬೇಕು ಅಂತಿದ್ರೆ ಯಾವುದನ್ನು ಮಾಡಬೇಕು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಅದು ಅತಿ ಶ್ರೇಷ್ಠವಾದ ಸಾಧನೆಗೆ ಈ ಆಮಲಕ್ಕೆ ಏಕಾಶ್ರತ ಮಾಡಬೇಕು ಅಂತ ಹೇಳಿದ. ಆಮಲಕ ಆಮಲಕ್ಕೆ ಏಕಾಶ್ರತ ಮಾಡಬೇಕು ಅಂತ ಫಾಲ್ಗುಣ ಮಾಸದ ಕೃಷ್ಣಪಕ್ಷದ ಒಂದು ಏಕಾಸಿ ಆಮಲಕ್ಕೆ ಏಕಾಸಿ ಅಂತ ಕರೀತಾರೆ. ಅದನ್ನು ತಪ್ಪದೇ ಮಾಡಿದರೆ ವಿಶೇಷವಾದಂಥ ಪುಣ್ಯ ಬರುತ್ತದೆ ಅಂತ ಪರಮಾತ್ಮ ಉಪದೇಶ ಮಾಡಿ ಎಲ್ಲ ಸಿದ್ಧಿ ಕೊಡತಕ್ಕಂಥ ವ್ರತ ಅಂತಂದು ತಿಳಿಸ್ತಾರೆ. ಇನ್ನೊಂದು ವ್ರತ ಶಕ್ತಿಲಾ ವ್ರತ, ಬಹಳ ಮುಖ್ಯವಾದ ವ್ರತ ಶಕ್ತಿಲಾ ವ್ರತ ಅಂತ ಹೇಳಿ, ಅದು ಶಕ್ತಿಲಾ ಅಂತ ನಿಮಗೆ ಸಂಕ್ರಾಂತಿಗೂ ಶಕ್ತಿಲಾ ಅಂತ ಕರೀತಾರೆ. ಅವತ್ತು ಆರು ತಿಲ ರಕ್ಷಣೆ ಮಾಡೋದು ಉಪಯೋಗಿಸ್ಬೇಕು. ಮೊದಲನೇದಾಗಿ ತಿಲ ಸ್ನಾಯಿ, ಅವತ್ತು ಎಳ್ಳು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಆಮೇಲೆ ತಿಲ ತಾಯಿ, ತಿಲ ದಾನ ಮಾಡಬೇಕು. ತಿಲ ಹೋಮಿ, ತಿಲೋದಕ್ಕಿ, ತಿಲ ದಾನ, ತಿಲ ಭಕ್ಷಣ. ಎಳ್ಳು ಬೆಲ್ಲ ತಿಂತಾರಲ್ಲ, ಅದಿಷ್ಟನ್ನು ಮಾಡಿದರೆ ತಿಲ ಉದ್ವರ್ತಿ, ತಿಲ ಮೈ ಹಚ್ಚಿಕೊಂಡು ಲೇಪನ ಮಾಡಿಕೊಡೋದು, ಸ್ನಾನಕ್ಕೆ ಉಪಯೋಗಿಸಿಕೊಡೋದು, ಹೋಮ ಮಾಡೋದು, ತರ್ಪಣ ಕೊಡೋದು, ಭಕ್ಷಣ ಮಾಡೋದು, ದಾನ ಮಾಡೋದು. ಷಟ್ತಿಲಾಹ ಪಾಪನಾಶನ ಅಂತ ಅದು ಸಪ್ತನ ಮತ್ತೆ ಶಕ್ತಿಲಾ ಏಕಾದಶಿ ಅಂತ ವಿಶಿಷ್ಟವಾದ ಏಕಾದಶಿಯ ಬಗ್ಗೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಸ್ತ್ರೀ, ಯಾವೂರು ಯಾವ್ದಾದ್ರು ಹೇಳಿಲ್ಲ, ಬ್ರಾಹ್ಮಣ ಸ್ತ್ರೀ ಒಬ್ಬಳು, ಅವಳು ಕನ್ಯೆ, ಅತ್ಯಂತ ವ್ರತ ಸದಾಚಾರ ನಿರತಳಾದವಳು. ಎಲ್ಲ ವ್ರತನೂ ಮಾಡಬೇಕು ಅಂತ ಅಪೇಕ್ಷೆ, ಎಲ್ಲ ವ್ರತನೂ ಮಾಡಬೇಕು, ಎಲ್ಲ ದಾನವನ್ನು ಮಾಡಬೇಕು, ಎಷ್ಟು ಸಾಧ್ಯವಾದಷ್ಟು ಪುಣ್ಯ ಸಂಪಾದನೆ ಮಾಡಬೇಕು. ಇದು ಒಳ್ಳೆ ಆದರ್ಶ. ಸಾಮಾನ್ಯವಾಗಿ ಗಂಡಸರಿಗೆ ಸಾಧನೆ ಮಾಡೋರಿಗೆ ಕಲ್ಪನೆ ಇರೋದಿಲ್ಲ. ಒಬ್ಬ ಸ್ತ್ರೀಯಾಗಿ ಕನ್ಯೆಯಾಗಿ ಅದಕ್ಕೆ ದೊಡ್ಡ ದೊಡ್ಡ ಸಂಕಲ್ಪ ಅಂದರೆ ಎಲ್ಲ ವ್ರತ ಎಲ್ಲ ದಾನ ಮಾಡಬೇಕು. ಮಾಡಕ್ಕೆ ಸಾಧ್ಯವಾಯಿತು. ದೇವರ ಅನುಗ್ರಹ ಹೇಗೆ ಮಾಡ್ತಾರೆ ಅಂದರೆ ಆಚಾರ್ಯ ಹೇಳ್ತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ಹಿಂದೂ ಧರ್ಮೇನ ನಿಷ್ಠಲ. ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಂತೆ ದೇವರ ಅನುಗ್ರಹ ಮಾಡಿಬಿಡ್ತಾರೆ. ಇವತ್ತು ನಾವು ಅದು ಸಂಕಲ್ಪ ಮಾಡೋ ಕೆಲವೆಲ್ಲ ನಾವು ಅಂದ್ಕೊಂಡ್ರೆ ಅಕಸ್ಮಾತ್ ಆಗದೆ ಹೋದ್ರೆ ಈ ಥರ ಯೋಚನೆ ಮಾಡೋದು ಜಾಸ್ತಿ ಅಂದ್ಕೊಂಡ್ಬಿಡ್ತೇವೆ. ಆಗದೆ ಹೋಗಿಬಿಟ್ರೆ ಸಂಕಲ್ಪ ಭ್ರಷ್ಟರಾಗ್ತೇವಲ್ಲ ಅಂತ ಕೇಳಿದ್ರೆ ಕೆಟ್ಟ ವಿಷಯಗಳೇ ಹಾಗಾಗ್ತದಂತೆ. ಒಳ್ಳೆ ವಿಷಯ ಹಾಗೆ ದೇವರು ಮಾಡಿಸೋದಿಲ್ಲ, ನಡೆಸೇ ಬಿಡ್ತಾರೆ ದೇವರು ಬಿಡೋದಿಲ್ಲ. ಆಚಾರ್ಯರ ಮಾತು, ಅವರಿವ್ರ ಮಾತಾಗಿದ್ರೆ ಯೋಚನೆ ಮಾಡಬೇಕು. ಸತ್ಯಲೋಕಾಧಿಪತಿಗಳ ಮಾತು ಅಂದ ಮೇಲೆ ಅದು ನಡೀಲೇಬೇಕು ಅಂತ ನಡೀಲೇಬೇಕು. ಆದ್ದರಿಂದ ಒಳ್ಳೆ ಕೆಲಸ ಸಂಕಲ್ಪ ಮಾಡಲೇಬೇಕು. ಆ ಸಂಕಲ್ಪಕ್ಕೋಸ್ಕರವಾಗಿ ಆಕೆ ಮಾಡಿದ್ದ ದೃಷ್ಟಾಂತ. ಅದೇ ರೀತಿ ಹರಿವಂಶರ ಕಥೆ ಕೇಳಿದ್ದೆ, ಅವಳು ಗರ್ಭದಲ್ಲಿ ಕೂತಿದ್ದಾಳೆ, ಆ ಹೊತ್ತಿನಲ್ಲಿ ವಿಶೇಷ ಸಂಕಲ್ಪ ಮಾಡ್ತಾ ಇದ್ದಾಳೆ, ವಿಚಿತ್ರವಾದಂಥ ಸಂಕಲ್ಪ. ಎಷ್ಟು ದಿವಸ ಆದರೆ ಹೆರಿಗೆ ಆಗ್ತಾನೇ ಇಲ್ಲ. ರಾಜರ ಮಗಳು ತಾಯಿಯಲ್ಲಿ ಗರ್ಭದಲ್ಲಿ ಕೂತಿದ್ದಾಳೆ, ಅವಳು ಹುಟ್ಟತಾನೇ ಇಲ್ಲ. ತುಂಬ ದಿವಸ ಆಗಿರುತ್ತೆ, ರಾಜನಿಗೆ ಆಶ್ಚರ್ಯ ಆಯಿತು. ಮಗುವಿನ ಸಂಪರ್ಕ ಮಾಡ್ತಾನೆ, ಮಗಳು ಅಲ್ಲೇ ಮಾತಾಡ್ತಿದ್ದಂತ ಹಾಗೇನೆ. ಇವತ್ತು ಸ್ಕ್ಯಾನ್ ಮಾಡೋದು ನಮ್ಗೆ ಅರ್ಥ ಆಗಿದೆ, ಇನ್ನು ಮಾತಾಡೋದು ಅರ್ಥ ಆಗಿಲ್ಲ. ಹಿಂದಿನ ಕಾಲಕ್ಕೆ ಅದು ಗೊತ್ತಾಗ್ತಿದ್ದಾರೆ, ತನಗೆ ಇವೆಲ್ಲ ನೋಡ್ತಾ ನೋಡ್ತಾ ಹೋದಂತೆ ಎಷ್ಟು ಅಡ್ವಾನ್ಸ್ ಆಗಿದೆ ನಮ್ಮ ಈ ತಂತ್ರಜ್ಞಾನ ಅಂತ ಗೊತ್ತಾಗ್ತದೆ. ಆಗ ತಾಯಿ ಮಗು ಜೊತೆ ಮಾತಾಡಿದ, ಆತ ಯಾತಕ್ಕಮ್ಮ ಹುಟ್ಟೋದಿಲ್ಲ ಅಂತ ಕೇಳಿದ, ಯಾತಕ್ಕೆ ಹುಡ್ತಾ ಇಲ್ಲ ಅಂತ ಕೇಳಿದರೆ ಆಕೆ ಹೇಳ್ತಾಳೆ, ಅಪ್ಪ ನಾನು ಸಂಕಲ್ಪ ಮಾಡಿದ್ದೇನೆ, ನಡೆಸಿದ್ರೆ ಮಾತ್ರ ಹುಡ್ತೇನೆ ಅಂತ ಹೇಳಿ. ಸಾಮಾನ್ಯ ಹುಟ್ಟಿದ ಮೇಲೆ ಡಿಮ್ಯಾಂಡ್ ಅಂತಾರಲ್ಲ, ಗರ್ಭದಲ್ಲಿದ್ದಾಗಲೇ ಡಿಮ್ಯಾಂಡ್ ಮಾಡಿದಾಗ, ಹುಟ್ಟಿದ್ದಾಗ ಅದು ಕೊಡೋ ಇದು ಕೊಡೋ, ಗರ್ಭದಲ್ಲಿದ್ದಾಗಲೇ ಕೇಳ್ತಾಳೆ. ಆಶ್ಚರ್ಯ ಆಗಿರುತ್ತೆ. ಪ್ರಹ್ಲಾದನ ಕಥೆಯಲ್ಲಿ ಗರ್ಭದಲ್ಲಿದ್ದಾಗ ಆತ ಉಪದೇಶ ಹೊಂದಿ ಜ್ಞಾನಿಯಾದ ಕಥೆ. ಈ ಗರ್ಭದಲ್ಲಿದ್ದಾಗ ವಿಚಿತ್ರ ಸಂಕಲ್ಪ ಮಾಡಿದ ಹುಡುಗಿಯು, ಏನು ಸಂಕಲ್ಪ ಅಂತ ಕೇಳಿದ್ರೆ, ಅಪ್ಪ ನಾನು ಹುಟ್ಟಿದ ಮೇಲೆ ಪ್ರತಿನಿತ್ಯ ಒಂದು ಗೋದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ, ನಡೆಸಿಕೊಟ್ರೆ ಹುಡ್ತೀನಿ ಅಂತ ಹೇಳಿದ್ದೆ. ಪ್ರತಿನಿತ್ಯ ಒಂದು ಗೋದಾನ ಮಾಡಬೇಕು. ಇವತ್ತಿನ ಗೋದಾನ ಇದ್ದಾಗ ಯಾರು ಹೋಗಿಡ್ಕೊಂಡು ಕೊಟ್ಟುಬಿಟ್ರೆ ಒಂದು 5,000 ಕೊಟ್ಟರೆ ಗೋದಾನ ಅಲ್ಲ. ಆಗಿನ ಕಾಲದ ಗೋದಾನ ಅಂದರೆ ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ, ಬಂಗಾರದ ಅಲಂಕಾರ ಮಾಡಬೇಕು ಅದಕ್ಕೆ. ಅದು ಕೋಡೇರಿಂದ ಬರಸಿನವರೆಗೂ ಬಂಗಾರದ ಅಲಂಕಾರ, ರೇಷ್ಮೆ ವಸ್ತ್ರ ಹೊದಿಸ್ಬೇಕು ಅದಕ್ಕೆ. ಜೀವನ ಪೂರ್ತಿ ಅದನ್ನ ಸಾಕೊಟ್ಟು ದುಡ್ಡು ಕೊಡಬೇಕಂತೆ. ಇವ್ರು ಕೊಟ್ಟು ಸಾಕೋರಿ ಜಾಸ್ತಿ ಖರ್ಚಾಗ್ತದೆ ಇವರಿಗಿಂತ ಹೆಚ್ಚಾಗಿ. ಇವರು ಕೂಡ 10,000 ಗೋವಿನ ವರ್ಷ ತಾಕಲಿಕ್ಕೂ ಆಗೋದಿಲ್ಲ. ಅದರಿಂದ ಅಷ್ಟು ತಗೊಂಡು ಪೂರ್ತಿ ಗೋದಾನ ಮಾಡಿದಾಗ, ಅಂಥ ಗೋದಾನ ಲಕ್ಷಗಟ್ಟಲೆ ಮಾಡೋದನ್ನೇ ಇದ್ದಾಗಿದ್ದ ಕಾಲಕ್ಕೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ. ದೃಪದ ರಾಜ ಯಾಜೋಪ್ಯಾಜರನ್ನ ಕರೆದ, ಯಜ್ಞ ಮಾಡದೆ ಬರಬೇಕು ಅಂತ ಕರೆದ. ಅವ್ರು ಬರೋದಿಲ್ಲ ಅಂತ ಹೇಳಿ ಬಿಡಲಿಲ್ಲ. ಭಾರಿ ಗಟ್ಟು ಬಿದ್ದ, ಮನೆಯೇ ಹಿಡಿದ, ನಾನು 20 ಕೋಟಿ ಗೋವು ಕೊಡ್ತೀನಿ ಬಂದಿದ್ದೆ ಕರ, 20 ಕೋಟಿ ಗೋವುಗಳು ಎಷ್ಟು ಖರ್ಚಾಗಿದೆ ಯಾಕಂದ್ರೆ ರಾಜ ಅಂತ. ಆಗ ಬರ್ತಾರೆ, ದ್ರೌಪದಿ ಅವತಾರ ಮಾಡ್ತಾರೆ ಗೊತ್ತಾಯ್ತು. ಅಷ್ಟು ಖರ್ಚು ಮಾಡಿದ್ದಕ್ಕೆ ಏನು ಬಂತು ಅಂದರೆ ದ್ರೌಪದಿ ಅವತಾರ ಮಾಡಿದ್ದೆ. ದ್ರೌಪದಿ ಅಂದರೆ ಭಾವಿ ಸರಸ್ವತಿ. ಅಂಥವ್ರು ಬರ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿರ್ಬೇಕು ಲೆಕ್ಕ ಆಗಿ ಮನೆ ಬರ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ ಅಂತ ಹೇಳ್ತಾರೆ. ಮನೆಗಳಿಗೆ ಸೈಟ್ಗಳಿಗೆ ಖರ್ಚು ಮಾಡೋದನ್ನು ಗೊತ್ತಿರ್ತದೆ. ಅಂತಹ ಲೋಕೋತ್ತರವಾದಂತಹ ಮಗಳನ್ನು ಪಡೆಯಬೇಕಾದ ಧ್ರುವದ ರಾಜ ಮಾಡಿದ ಗೋದಾನ ಅಂತ ಅಷ್ಟು ಅದ್ಭುತವಾದ ಗೋದಾನ. ಈಕೆ ಮಾಡಿದ್ದು ದಿವಸಕ್ಕೊಂದು ಗೋದಾನ ಮಾಡಿ ಸಂಕಲ್ಪ. ರಾಜ ಒಪ್ಪತ್ತಾಗಿ ರಾಜ ಅದು ಒಪ್ಪತ್ತಾಗಿ ಆತ್ಮ ಒಪ್ಪಿಕೊಂಡು ಮುಂದೆ ಆಕೆ ಗಾಂಧಿನಿ ಅಂತ ಹೇಳಿದ್ದಾರೆ. ಗೋದಾನ ಮಾಡಿ ಕೊಟ್ಟಿರ್ತಾರೆ ಗಾಂಧಿನಿ ಅಂತ ಹೆಸರಾಯಿತು. ಅವಳ ಮಗನ ಅಕ್ರೂರನಂತ ಮಹಾನುಭಾವ ಹೋಗ್ತಾನೆ, ಕೃಷ್ಣನ ಅತ್ಯಂತ ಭಕ್ತನಾಗ್ತಾನೆ, ಮಹಾಭಾಗವತ ಶಿರೋಮಣಿ ಆಗ್ತಾನೆ. ಅಂದ್ರೆ ಗೋವನ್ನ ಆಕೆ ದಾನ ಮಾಡ್ತೇನೆ ಧರಿಸ್ಕೊಂಡಿದ್ದಕ್ಕೆ ಗೋಪಾಲಕೃಷ್ಣನ ಭಕ್ತನಾಗಿರ್ತಕ್ಕಂತ ಮಗ ಹುಟ್ಟಿದ. ಅದರಿಂದ ವಂಶೋದ್ಧಾರ ಮಾಡಿಬಿಟ್ಟ. ಒಳ್ಳೆ ಸಂಕಲ್ಪದ ಬೆಲೆ ಇರ್ತದೆ. ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಒಳ್ಳೆ ಸಂಕಲ್ಪ ಮಾಡೋದು ಅಭ್ಯಾಸ ಮಾಡಿದ್ರೆ ದೇವರು ನಡೆಸಿಕೊಡ್ತಾನೆ. ಸಂಕಲ್ಪಕ್ಕೂ ಮಾಡದೆ ಹೋದ್ರೆ ಸಿದ್ಧಿ ಮಾಡೋದು ಯಾವಾಗ ಇರುತ್ತೆ? ಆ ದೃಷ್ಟಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸಂಕಲ್ಪ ಮಾಡಿದ್ರು. ದೇವರು ನಡೆಸ್ತಾನೆ ಇದ್ದಾನೆ, ಎಲ್ಲ ಮಾಡಿದ್ರು. ಗೃಹದಾನ, ಭೂದಾನ, ಸ್ವರ್ಣದಾನ ಎಲ್ಲ ಮಾಡಿ ಆಯ್ತು. ಆದ್ರೆ ಒಂದು ದಾನ ಮಾಡಿದ್ದಿಲ್ಲ ಅಂತ ಹೇಳಿ, ಎಲ್ಲ ದಾನ ಮಾಡಿದ್ರು ಒಂದು ದಾನ ಮಾಡಲಿಲ್ಲ, ಅನ್ನದಾನವನ್ನು ಮಾಡಿಲ್ಲ. ಅನ್ನದಾನ ಬಿಟ್ಟು ಎಲ್ಲಾ ದಾನವನ್ನು ಮಾಡಿಬಿಟ್ರು. ಕೊನೆಗೆ ಭಾರಿ ಪುಣ್ಯದ ಪ್ರಸಂಗ, ಸಿಕ್ಕಾಪಟ್ಟೆ ಪುಣ್ಯದ ರಾಶಿ ಬಂದು ಇದ್ದಾಗಿ ದೇವರು ಹೇಳ್ತಾರೆ, ನಾನು ನೋಡಿದೆ ಆಕೆ ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ, ಅದಕ್ಕೆ ಏನು ಅನ್ನದಾನ ಮಾಡಿಲ್ಲಲ್ಲ, ಅದನ್ನೊಂದು ಮಾಡಿಸಿಬಿಡೋಣ ಅಂತ ನಾನು ಹೋದೆ ಅಂತ ಹೇಳಿ ಭಿಕ್ಷಕರ ವೇಷ ಹಾಕೊಂಡಂತ ಪರಮಾತ್ಮ. ಭಿಕ್ಷಕರ ವೇಷ ಹಾಕೊಂಡು ಮನೆ ನಿಂತ್ಕೊಂಡಂತೆ, ಭಿಕ್ಷಾದೇ ಅಂತ ಕೇಳಿದ್ದಂತೆ. ಆಕೆ ಬಂದಂತೆ, ಸಿಟ್ಟು ಬಂತಂತೆ, ಎಷ್ಟೊಂದು ದಾನ ಮಾಡಿದ್ದೀನಿ, ಏನು ಅನ್ನ ಮಹಾ ದೊಡ್ಡ ವಿಷಯ ಅಂತ ಹಾಕಿ, ಅನ್ನ ಏನು ಮಹಾ ದೊಡ್ಡ ವಿಷಯ ಅಂತ ಹೇಳಿ ಅವ್ರಿಗೆ ಮಣ್ಣು ತಗೊಂಡು ಹಾಕಿಬಿಡ್ತಾರೆ. ಅನ್ನಗಿನ್ನ ಹಾಕಲಿ, ಮಣ್ಣು ತಗೊಂಡು ಹಾಕಿಬಿಡ್ತಾರೆ. ಸಿಟ್ಟು, ನಾನು ಇಷ್ಟು ದಾನ ಮಾಡಿದವಳು ಬಂದು ಭಿಕ್ಷೆ ಕೇಳೋದ, ಇವತ್ತು ಕೋಟ್ಯಂತರ ಕೊಡೋದು, 10 paisa ಕೇಳಿದ್ರೆ ಹಾಗೆ ಆಗುತ್ತೆ, ಅವಮಾನ ಅಂತಕೊಂಡ್ಬಿಟ್ರಪ್ಪ. ಸಿಟ್ಟೆಯಿಂದ ಮಣ್ಣು ಹಾಕಿದ್ದು ಪರಮಾತ್ಮ ಸರಿ ಅಂತ ತಗೊಂಡೊರಟೋಗಿ ಬಿಟ್ಟಾಗಿರಿ. ಪತ್ರಂ ಪುಷ್ಪಂ ಫಲಂತೋ, ಏನು ಕೊಟ್ಟರು ದೇವರು ತಗೊಂಡ್ಬಿಡ್ತಾರೆ ಅಷ್ಟೇ, ತಗೊಂಡ ಹೊರಟೋದ. ಈಕೆ ಪುಣ್ಯ ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಸಾಮಾನ್ಯ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಪದ್ಧತಿ. ತುಂಬಾ ಯಜ್ಞಾದಿಗಳನ್ನು ಮಾಡಿದವರು ಕೂಡ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ. ಈಗ ಹಾಗೆಲ್ಲ ಸಶರೀರ ಸ್ವರ್ಗಕ್ಕೆ ಹೊರಟ್ಲು, ಎಷ್ಟು ಸಾಧನೆ ಮಾಡಿದ್ರು. ಸಶರೀರ ಸ್ವರ್ಗದ ಪರಿಕಲ್ಪನೆ ಕಥೆಯಲ್ಲಿ ಹೇಳ್ತಾರೆ. ಆಯ್ತು, ಭಗವಂತ ಭೃಗುಮೃಗನ ಕಳಿಸಿಕೊಟ್ಟಿದ್ರೆ ಭಾಗವತ ಹೇಳುತ್ತೆ. ಕೃಷ್ಣನ ಪಾದಕ್ಕೆ ದಿಂಗೆ ತಿಳ್ಕೊಂಡು ಬಾಣ ಹೊಡೆದ, ಜರಾನಮಕ ಬೇಡ, ಅದು ಭೃಗುಮನಿಯ ಅವತಾರ. ಪಾದ ಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂಬಕ, ವೆಂಕಟೇಶ ಕಲ್ಯಾಣ ಕೇಳಿರ್ತೇವೆ. ದೇವರ ವಕ್ಷಸ್ಥಳಕ್ಕೆ ಕಾಲಿಂದ ಬಂದ ಪಾಪದಿಂದಾಗಿ ಬೇಡನಾಗಿ ಹುಟ್ಟಿದ್ದ. ಈಗ ಕೃಷ್ಣನ ಪಾದವನ್ನು ನೋಡಿದ, ಜಿಂಕೆ ಅಂತ ತಿಳ್ಕೊಂಡ, ಹೊಡೆದ ಹೊಡೆದ. ಅಷ್ಟು ನಿಜ, ಪರ್ವತ ಪಾದಕ್ಕೆ ಬಿತ್ತೋಗಿತ್ತೆ ಎಲ್ಲ ಸುಳ್ಳಗಲ್ಲ. ದಸರಮೋಹನ ಅಷ್ಟೇ, ಪರಮಾತ್ಮನ ಏನು ಆಗಿ ಬಂದು ನೋಡ್ತಾನೆ, ಗಾಬರಿ ಆಯ್ತು, ಭಾರಿ ದುಃಖ ಪಟ್ಟುಬಿಡ್ತಾರೆ. ಪಾಪ ಬಂದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಯಾಕೆ ನೀನು ನಾನು ಅಂತ ತಿಳ್ಕೊಂಡು ಹೊಡೆದಿಲ್ಲ, ಜಿಂಕೆ ಅಂತ ತಿಳ್ಕೊಂಡು ಹೊಡೆದಿದ್ದೆ, ಆದರೆ ನಿನ್ನ ಪಾಪ ಬಂದಿಲ್ಲ ಅಂದ್ರೆ ಆ ತಿನ್ನು ಬಿಡದೆ ಹೇಳೋದು ಬಿಡದೇ ಇಲ್ಲ. ಆಗ ದೇವರು ಏನು ಮಾಡಿದ್ರಂತೆ, ನೋಡಯ್ಯ ಪಾಪ ಬಂದಿದ್ರೆ ಸ್ವರ್ಗಕ್ಕೆ ಹೋಗೋದಿಲ್ಲ, ಪುಣ್ಯ ಬಂದ್ರೆ ಸ್ವರ್ಗಕ್ಕೆ ಹೋಗೋದು, ಸ್ವರ್ಗ ಕಳಿಸ್ಬಿಡ್ತೇನೆ ಗೊತ್ತಾಯ್ತಾ ಅಂತ ಕೇಳಿದ ತಕ್ಷಣ ಪರಮಾತ್ಮ ಇಂದ್ರದೇವರಿಗೆ ಹೇಳಿದ್ರಂತೆ. ತಕ್ಷಣ ವಿಮಾನ ಬಂತಂತ, ಸ್ವಾಜ್ಞಾಪ್ರಾಪ್ತ ವಿಮಾನೇನ ಆಚಾರ್ಯರು, ಅದರಲ್ಲಿ ಕೂಡಿಸಿ ಸ್ವರ್ಗಕ್ಕೆ ಹಾಗೆ ಕಳಿಸಿದ್ರು. ಸಶರೀರ ಸ್ವರ್ಗ, ಧರ್ಮರಾಜ ಸಶರೀರ ಸ್ವರ್ಗಕ್ಕೆ ಹೋಗ್ತಾರೆ. ಮಹಾಭಾರತದಲ್ಲಿ ಸಶರೀರ ಸ್ವರ್ಗ ಸ್ವರ್ಗಾರೋಹಣ ಮಾಡಿ ಮುಂದೆ ದೇಹ ತ್ಯಾಗ ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳೋದೆ ಭಾರಿ ಅಪರೂಪ. ರೋಗ ಬರೋದು, ರುಜಿನ ಬರೋದು, ಹಿಂಸೆ ಪಡೋದು, ಅವೆಲ್ಲ ಕೇಳಿಕೊಂಡು ಅಭ್ಯಾಸ ಆಗಿರುತ್ತೆ. ನನಗೆ ಇಂಥ ಕಥೆ ಕೇಳಿದಾಗ ಹೊಸ ಪ್ರಪಂಚ, ಹೀಗೂ ಇರ್ಲಿಕ್ಕೆ ಸಾಧ್ಯನಾ ಅನ್ನೋ ಅಂಶವನ್ನು ಹೇಳ್ತಾರೆ. ಹೀಗಿರ್ಲಿಕ್ಕೆ ಸಾಧ್ಯನ, ಸಾಧ್ಯ ಸಶರೀರ ಸ್ವರ್ಗಕ್ಕೆ ಹೋದ್ರು. ಆ ಸ್ವರ್ಗದಲ್ಲಿ ವಿಚಿತ್ರವಾದಂಥ ಭೋಗಭಾಗ್ಯ ಸಿಗ್ತಾಗಿ, ಏನು ಮನೆಗಳು, ಏನು ವೈಭವನೇ ವೈಭವ. ಆದರೆ ಒಂದು ಆಶ್ಚರ್ಯ ಅಂದರೆ, ಮನೆಯಲ್ಲಿ ಒಂದು ಪದಾರ್ಥ ಇಲ್ಲ, ಎಲ್ಲ ಖಾಲಿ ಮನೆ, ಏನೇನೂ ಇಲ್ಲ ಮನೆ, ಪ್ರತಿಯೊಂದು ಖಾಲಿ ಖಾಲಿ ಖಾಲಿ. ಬಂಗಾರದ ಮನೆ ಮನೆ ಖಾಲಿ ಮನೆ, ಅನ್ನಕ್ಕಿಲ್ಲ ಉಂಟು ಯಾವತ್ತು ಪದಾರ್ಥಗಳೇ ಇಲ್ಲ. ತುಂಬ ದುಃಖ ಆಗುತ್ತೆ, ಭಾರಿ ಸಿಟ್ಟು ಬಂದಾಗೆ. ಇಷ್ಟೆಲ್ಲ ಕೊಟ್ಟುಬಿಟ್ಟು ಇಷ್ಟೆಲ್ಲ ಮಾಡಿದವರಿಗೆ, ಸೇವಾಕರ್ತರಿಗೆ ಸರಿಯಾಗಿ ಮಾಡಿದವರೇ ಸಿಟ್ಟು ಮಾಡಿಬಿಟ್ಟು ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಅಂಥದ್ದು ಸಣ್ಣ ಪುಟ್ಟ ನೂರಾರು ರೂಪಾಯಿ ಸೇವೆ ಮಾಡಿದವರೇ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಹಾಗೆ ಅಷ್ಟೆಲ್ಲ ದಾನ ಧರ್ಮ ಮಾಡಿದವರು ನಿರಾಶೆಯಾಗಿದೆ, ಭಾರಿ ಕೋಪ ಬರುತ್ತೆ. ಆಗ ದೇವರ ಜೊತೆ ಜಗಳ ಶುರು ಮಾಡಿದ್ದಂಥ, ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ದೆ ನಾನು, ನನಗೆ ತಿನ್ನಕ್ಕೂ ಮನೆಯಲ್ಲಿ ಏನಿಲ್ಲ ಅಂತ ಒಂದು, ಇದೆಂಥ ಸ್ವರ್ಗ ಇದೆ, ಇದೆಂಥ ಭೋಗ ಬೇಕಾಷ್ಟಿದೆ. ಇವತ್ತು ಐಟಿ ಬಿಟ್ಟಿಯವರಿಗೆ ಹಾಗೆ ಆಗಿರೋದು, ಪಾಪ ಉಚ್ಚಾಪಟ್ಟೆ ಸಂಬಳ ಕೊಡ್ತಾರೆ, ಟೈಮೇ ಇರೋದಿಲ್ಲ ಪಾಪ. ಎಷ್ಟೆಷ್ಟು ಬಲಗಲಕ್ಕೂ ಟೈಮ್ ಸಿಗ್ತದೆ ಮನೆಗೆ, ಏನು ಪ್ರಯೋಜನ ಇದೆ? ಊಟಕ್ಕೆಲ್ಲ ಬಡಿಸ್ಬಿಡೋದು ತಕ್ಕ ಎದ್ದೇಳಿ ಅಂದ್ರೆ ಮಾಡ್ತೀವಿ, ಎಲ್ಲ ಎದ್ದೇಳಿ ಅದು ನೋಡಿದಾಗ ಎದ್ದೇಳಿ ತಿನ್ನಕ್ಕೆ ಬರೋದೇ ಇಲ್ಲ. ಅಂದರೆ ಕೈ ಬಂತು ಬಾಯಿ ಬರಲಿಲ್ಲ ಅಂತಾರ ಅಂತ ಒಂದು ಗಾದೆ ಇದ್ದಾಗ, ಇತ್ತವಂಡು ಏನು ಮಾಡಲಿ ಅಂತ ಕೇಳ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ನೋಡು ನಿನಗೆ ಈಗ ಹಾಗೆ ಹಾಕುತ್ತೆ, ಹೀಗಾಗಿರೋದು ಅನ್ನದಾನ ಮಾಡದೇ ಇದ್ದಿದ್ರೆ ಹಾಗಾಗಿದೆ ಅಂತ ಪರಮಾತ್ಮ ಹೇಳ್ತಾರೆ. ಅನ್ನದಾನ ಮಾಡದೇ ಇದ್ದಿದ್ರೆ ಹಾಗಾಗಿದೆ. ತುಂಬ ಜನಕ್ಕೆ ಅನ್ನದಾನದ ಮಹತ್ವ ಹೇಳ್ತಕ್ಕಂಥ ಭಾಗ, ಅನ್ನದಾನ ಅನ್ನದಾನಂ ಪರಂ ದಾನ ವರ್ಣನೆ ಮಾಡ್ತೀವಿ. ಎಲ್ಲ ದಾನಕ್ಕೂ ಮಹತ್ವ ಇದೆ, ಅನ್ನದಾನಕ್ಕೆ ವಿಶೇಷ ಮಹತ್ವ ಇದೆ ಅಂತ ಹೇಳ್ತಾರೆ. ಅನ್ನದಾನಕ್ಕೆ ಭಾರಿ ಮಹತ್ವ ಇದೆ. ಯಾತಕ್ಕೆ ಎಷ್ಟು ಬೇಕಾದ್ರೆ ದಾನ ಕೊಡಿ, ಕೊಟ್ಟಾಗೆಲ್ಲ ಬೇಡ ಬೇಡ ಅಂತಾನೆ ಸಿಗೋತಾನೆ ಮನುಷ್ಯ, ಬಿಡೋದಿಲ್ಲ. ಎಷ್ಟು ಬೇಡ ಅಂದ್ರೆ ತಗೊಂಡು ಹಾಕಕ್ ಬರುತ್ತೆ, ಅನ್ನ ಹಾಗೆ ಮಾಡಕ್ ಬರೋದಿಲ್ಲ. ಮನೆ ಸಾಕು ಒಂದೇ ಅಂದ ಬೇರೆ ದಾರಿ ಇಲ್ಲ ಅವನಿಗೆ. ಎಷ್ಟು ಬಯಸಿ ಬಯಸಿ ಮಾಡ್ಕೊಂಡಿದ್ರು ಕೂಡ ಅಡ್ಡ ಮನಿ ಬಿಡ್ತೇವೆ, ನಾಲ್ಕು ಬೇಡ ದಯವಿಟ್ಟು ಅಂತ. ಆ ರೀತಿ ದುಡ್ಡು ಕೊಟ್ಟರೆ ಯಾರು ಬೇಡ ಅಂತಾರ, ಬಂಗಾರ ಕೊಟ್ಟರು ಬೇಡ ಅಂತಾರ, ಭೂಮಿ ಕೊಟ್ಟರು ಏನು ಕೊಟ್ಟರು ಬೇಡ ಅಂತಿಲ್ಲ. ಅದಕ್ಕೆ ಹೇಳ್ತಾರೆ ಸಾಕು ಅನುಸಂಧಾನ ಅಂದ್ರೆ ಅನ್ನದಾನ ಒಂದೇ, ಇಂದ ನಮಗೆ ಬೇಡ ಸಾಕಾಗಿದೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳ್ತಕ್ಕಂಥ ದಾನ. ಮತ್ತು ಉಡುತ್ತಾನೆಲ್ಲ ಹೊರಗಿರ್ತದೆ, ಅನ್ನ ಒಳಗೆ ಹೋಗ್ತದೆ ನೆನಪಿರ್ಬೇಕು. ಬಂಗಾರ ಕೊಟ್ಟರೆ ಮೈ ಮೇಲೆ ಹಾಕೋತಾರಂತೆ, ಏನು ಕೊಟ್ಟರು ಮೈ ಮೇಲೆ. ಅಂದರೆ ಒಳಗೆ ಹೋಗೋ ಒಂದು ದಾನ ಅಂದ್ರೆ ಅನ್ನದಾನ ಒಂದೇ, ಒಳಗೆ ಹೋಗ್ತದೆ ಅಷ್ಟೇ ಅಲ್ಲ. ಅನ್ನ ಮಸಿತಂ ತ್ರೇಧಾ ವಿಧೀಯತೆ, ತಿಂದಾನ್ನ ಮೂರು ಭಾಗ ಆಗುತ್ತೆ, ತಿಂದಾನ್ನ ಮೂರು ಭಾಗ ಆಗುತ್ತೆ. ಮೊದಲನೇ ಭಾಗ ಪೂರ್ತಿಯಾಗಿ ಅದು ವೇಸ್ಟ್ ಭಾಗ, ವೇಸ್ಟ್ ಭಾಗ ಹೊರಟೋಗ್ಬೇಕು. ಅದರಲ್ಲೂ ಕೂಡ ಸ್ಥೂಲ ಭಾಗ ಅಂತ ಕರೀತೀವಿ, ಸ್ಥೂಲ ಭಾಗ ಬಲವಾಗಿ ಹೋಗ್ಬಿಡ್ತದೆ ಆ ಕಡೆಗೆ. ಆಮೇಲೆ ಅದರಿಂದ ಸ್ವಲ್ಪ ಸೂಕ್ಷ್ಮ ಭಾಗ ಇದೆ, ಅದು ದೇಹಕ್ಕೆಲ್ಲ ಸೇರ್ತದೆ. ಸಂಹನನ ಉಪಚಯ ಎಲ್ಲ ದೇಹಗಳಿಗೆ ಹುಟ್ಟುತ್ತದೆ, ಅಂಗಗಳಿಗೆ. ಯತ್ ಸೂಕ್ಷ್ಮಂ ತನ್ನ ಮನಃ, ಸೂಕ್ಷ್ಮ ಭಾಗ ಇದೆಲ್ಲ ಮನಸ್ಸಾಗಿ ಪರಿಣಾಮ ಹೊಂದ್ತದೆ. ಮೂರು ಭಾಗ, ಇಷ್ಟು ಬ್ಯಾಜಿಕ್ ಯಾವ್ದಾನಕ್ಕೂ ಇಲ್ಲ ನೆನಪಿರಬೇಕು. ಆದರೆ ಅನ್ನದಾನವನ್ನು ಎಂದೂ ಕೂಡ ಮಾಡದೇ ಇರಬಾರದು. ಬಹಳ ಶ್ರದ್ಧೆಯಿಂದ ಮಾಡಿದರೆ ಬಹಳಷ್ಟು ಸಿದ್ಧಿ ಕೊಡ್ತಕ್ಕಂಥದ್ದು ಅನ್ನದಾನ. ಜನ್ಮ ಜನ್ಮದಲ್ಲಿ ಅನ್ನ ಸಿಗಬೇಕು ಅಂತಿದ್ರೆ ಅನ್ನದಾನ ಮಾಡಿ, ಅದು ಏಕಾದಶಿ ಮಾಡಬೇಡಿ, ಅದಕ್ಕೆ ಏಕಾದಶಿ ಅನ್ನದಾನ ಮಾಡಿಬಿಡು. ಸ್ಪೆಷಲ್ ಆಗಿ ಮಾಡ್ತೀವಿ ಇವತ್ತು ಅಂತ ಏಕಾದಶಿ ಮಾಡಿದ್ದೆಲ್ಲ ಭಾರಿ ದೊಡ್ಡದಾಗುತ್ತಲ್ಲ, ಅನ್ನನೂ ಮಾಡಿಬಿಟ್ರೆ ಭಾರಿ ದೊಡ್ಡದಾಗುತ್ತೆ, ಪಾಪ ಆಗುತ್ತಷ್ಟೆ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸನೆ. ಜಗತ್ತಲ್ಲಿ ಎಲ್ಲಾ ಪಾಪಗಳು ಸೇರಿ ಒಂದೇ ಕಡೆ ಸೇರೋದು ಅಂದ್ರೆ ಏಕಾದಶಿ ಸೇರ್ತಕ್ಕಂಥ ಆಹಾರಗಳು. ಅದು ನೀರಿರಬಹುದು, ಏನೇ ಇರಬಹುದು, ಹಣ್ಣಿರಬಹುದು, ಹಾಲಿರಬಹುದು, ಪ್ರತಿಯೊಂದರೂ ಸೇರ್ಕೊಂಡ್ಬಿಡುತ್ತದೆ. ಅಷ್ಟು ಭಕ್ತರವಾದ ದೋಷ ಅವತ್ತೊಂದು ದಿವಸ. ಆದ ಮೂರು ದಿವಸಗಳಲ್ಲಿ ನಿಷಿದ್ಧ ಪದಾರ್ಥ ಅಂತ ಎಂದು ಕೂಡ ಆಗಿಲ್ಲ, ನಿಹಿತ ಪದಾರ್ಥನೇ ಕೊಡುವ. ನಿಹಿತ ಪದಾರ್ಥವನ್ನ ನಿಷಿದ್ಧ ಅನ್ನ ಅಂತ ಕರೆಯೋದಿಲ್ಲ, ಅದರಿಂದ ವಿಷ ಇದ್ದಾಗಲೇ ಅಂತ ಕೊಡಬಾರ್ದು. ವಿಹಿತವಾದನ್ನು ಕೊಡಬೇಕು, ವಿಹಿತ ಕಾಲದಲ್ಲಿ ಕೊಡಬೇಕು, ಮತ್ತು ವಿಹಿತ ರೀತಿಯಲ್ಲಿ ನೈವೇದ್ಯಾದಿಗಳನ್ನು ಮಾಡಿದ್ದನ್ನು ಕೊಡಬೇಕು, ವೈಶ್ವಾದಿಗಳನ್ನು ಮಾಡಿದ್ಮೇಲೆ ಕೊಡಬೇಕು, ಇದ್ದವರು ಕೊಡಲಿಕ್ಕೆ ಬರೋದಿಲ್ಲ, ಅವೆಲ್ಲ ನಿಯಮಗಳು. ಆ ರೀತಿ ಸರಿಯಾಗಿ ಅನ್ನದಾನವನ್ನು ಮಾಡಿದರೆ ಭಾರಿ ಭಾರಿ ಪುಣ್ಯ ಬರುತ್ತೆ, ಅದನ್ನು ಇವಳು ಮಾಡಿರಲಿಲ್ಲ, ಅದಕ್ಕೆ ಹೀಗಾಗಿದೆ ಅಂತ ಹೇಳಿ. ಇಂಥದ್ದೇ ಕತೆ ರಾಮಾಯಣದಲ್ಲಿ ಬರುತ್ತೆ. ಶ್ವೇತ ಅಂತ ಒಬ್ಬ ರಾಜ, ಅವನು ಅಷ್ಟು ಪೂರ್ವವಾದ ಪುಣ್ಯ, ಭಾರಿ ಪುಣ್ಯ ಮಾಡಿದಂಥ ಪುಣ್ಯ. ಆತ ತಾನು ಮಾಡಿದ ಪುಣ್ಯದಿಂದ ಸ್ವರ್ಗಕ್ಕಲ್ಲ ಸತ್ಯಲೋಕಕ್ಕೆ ಹೋಗಂತೆ, ಸತ್ಯಲೋಕ ತಲುಪ್ತಾನೆ. ಇದನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ, ನಿನ್ನೆ ಆಚಾರ್ಯರು ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಸತ್ಯಲೋಕಕ್ಕೆ ಹೋಗಿದ್ದಾನೆ, ಆದ್ರೆ ಬೇಕಾಷ್ಟು ಭೋಗ ಎಲ್ಲ ಇದೆ, ಆದರೆ ಎಷ್ಟಿದ್ರು ಕೂಡ ಹಸಿವು ಮಾತ್ರ ಹೋಗ್ತಾ ಇದೆ. ಎಷ್ಟಿದ್ರು ಹಸಿವು ಹಸಿವು ಒದ್ದಾಡ್ತಾನೆ ಇರ್ತಾನೆ, ಯಾವಾಗ ಎಷ್ಟು ಹಸಿವಾಗ್ತದೆ ಗೊತ್ತಾಗ್ತಾನೆ. ತನ್ನ ದೇಹದ ಮಾಂಸನೇ ತಿನ್ನಕ್ಕೆ ಹೋಗ್ತೀನಿ, ತನ್ನ ದೇಹದ ಮಾಂಸವನ್ನು ಅಷ್ಟರ ಮಟ್ಟಿಗೆ. ಅದು ಸತ್ಯಲೋಕದಲ್ಲಿ ಇದ್ದು ಯೋಚನೆ ಮಾಡಿ, ಸತ್ಯಲೋಕದಲ್ಲಿ ಅಷ್ಟು ಅನುಭವಿಸ್ತಾ ಇದೆ. ಅರ್ಥ ಮಾಡಿಕೊಂಡು ಅನ್ನದಾನವನ್ನು ಮಾಡಲೇಬೇಕು ಅನ್ನೋದಕ್ಕೆ ನಿಮಿತ್ತ ಇದೆ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅನ್ನದಾನ ಸೇರಿಸಿದ್ದ ಕನಿಷ್ಠ ಪಟ್ಟು ಹೆಚ್ಚಿಕೊಳ್ಳಕ್ಕೆ ಹೋದ್ರೆ ಎಷ್ಟಾದರೂ ಒಂದು ಪ್ರಸಾದ ಅಂತ ಕೊಡೋಷ್ಟು ಮಟ್ಟಿಗೆ ಯಾತಕ್ಕೆ ಬಂತು ಅಂದ್ರೆ ಅನ್ನದಾನದ ಮಹತ್ವ. ಇವತ್ತು ನಾವು ಕೊಡ್ತಕ್ಕಂಥ ಅನ್ನದಿಂದ ಒಬ್ಬ ಮನುಷ್ಯ ಒಂದು ದಿವಸ ಬದುಕಿದ ಅಂದ್ರೆ ಆತ ಸಾಧನೆ ಮಾಡಿದ ಅಂದ್ರೆ ಆ ಭಾಗ ನಮಗೆ ಬರುತ್ತೆ ಅದರೊಳಗೆ. ಈಗ ಅದೊಂದು ಭಾಗ ಸೇರುತ್ತೆ ಕಾರ್ಯಕ್ಕೆ ಜಾಗ ಕೊಟ್ಟವರಿಗೆ ಕಾರ್ಯಕ್ರಮದ ವಂದನಾರ್ಪಣೆ ಮಾಡ್ತಾರಲ್ಲ ಹಾಗೆ. ಅಷ್ಟು ಒಂದು ದಿವಸದ ಆತನ ಒಂದು ದೇಹದ ಒಂದು ಉಡಿವಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಂದಾಗ ಅದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋ ಭಾರಿ ಪುಣ್ಯ, ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ರೆ ಅದೇ ಪಾಪ. ಒಂದು ದಿವಸ ಬದುಕಿದ್ದು ನಮಗೆ ಪಾಪಕ್ಕೆ ಕಾರಣ ಆಗ್ತದೆ. ಈಗ ಅದಕ್ಕೆ ಅನ್ನದಾನವನ್ನು ಕೂಡ ಯೋಗ್ಯರಿಗೆ ಮಾಡಬೇಕು. ಆದರೆ ಒಂದು ವಿಶೇಷ ಅನ್ನದಾನ ಇನ್ನೊಂದು ಮಹತ್ವ ಇದೆ. ಇವತ್ತು ಎಷ್ಟೋ ದಾನಗಳನ್ನು ಮಾಡಬೇಕಾದ್ರೆ ಸತ್ಪಾತ್ರ ದಾನ ಅಂತ ಕರೀತಾರೆ. ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತ ಭಗವಂತ ಹೇಳ್ತಾರೆ. ದೇಶ ಸರಿ ಇರಬೇಕು, ಕಾಲ ಸರಿ ಇರಬೇಕು, ಸತ್ಪಾತ್ರನಾಗಿರಬೇಕು. ಅಂಥವರಿಗೆ ದಾನ ಕೊಟ್ಟರೆ ದಾನಕ್ಕೆ ಫಲ ಸಿಗ್ತದೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯ. ಸುಮಧು ವಿಜಯದಲ್ಲಿ ಆಚಾರ್ಯ ಮಹತ್ವ ಹೇಳ್ತಾ ಆಚಾರ್ಯ ಮಗು ಅವರಿಗೆ ಹಾಲು ಕುಡಿಲಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಮುಡಿಲ್ದಾಯ ಅಂತ ಅವರ ಹೆಸರು ಒಂದು ಗೋವನ್ನು ದಾನ ಮಾಡಿದರು. ಆ ಗೋವು ದಾನ ಮಾಡಿದ ಪುಣ್ಯ ಎಷ್ಟು ಪುಣ್ಯ ಬಂತು ಅಂತ ಕೇಳಿದರೆ ಆ ಪುಣ್ಯದ ಫಲದಿಂದ ಆ ಬ್ರಾಹ್ಮಣನ ವಯಸ್ಸಾಗಿತ್ತು, ದೇಹ ಬಿಟ್ಟ, ತನ್ನ ಮಗನಿಗೆ ಮಗನಾಗಿ ತನ್ನ ಮನೆಯಲ್ಲೇ ಬಿಟ್ಟಿದ. ಕಡಲು ಆಚಾರ ಸಿದ್ಧಾಂತ ಬೆಳಕಿ ಬಂದಿತ್ತು, ಅವರಿಂದ ಉಪದೇಶ ಪಡೆದ, ವೈಕುಂಠಕ್ಕೆ ಹೋಗಿಬಿಟ್ಟ. ಕೊಟ್ಟಿದ್ದು ಗೋದಾನ, ಹೋಗಿದ್ದು ವೈಕುಂಠಕ್ಕೆ, ಎಂಥ ದಾನ ಇದು. ಆಚಾರ್ಯರು ಕೊಟ್ಟ ಗೋದಾನದ ಫಲ ಹೇಗಿತ್ತು? ಅದಕ್ಕೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯ ಅಂತ ಹೇಳಿದ. ಸತ್ಪಾತ್ರರಿಗೆ ದಾನ ಮಾಡಿದ್ರೆ ಪುಣ್ಯ, ಅಪಾತ್ರರಿಗೆ ದಾನ ಮಾಡಿದ್ರೆ ಮಹಾಪಾಪ. ಅನ್ನದಾನಕ್ಕೆ ಒಂದು ಎಕ್ಸೆಪ್ಷನ್ ಏನು ಗೊತ್ತಾ? ಅದು ಪಾತ್ರ ಪಾತ್ರ ಹೆಚ್ಚು ನೋಡಬೇಡಿ ಅಂತ ಹೇಳಿದ. ಅನ್ನಶ್ಚ ಕ್ಷುದಿತಂ ಪಾತ್ರ ಅಷ್ಟೇ. ಅನ್ನಶ್ಚೆ ಕ್ಷುಜಿತಂ ಪಾತ್ರ, ಹಸಿವೆ ಆಗಿದೆ ಅವನಿಗೆ ಅಮ್ಮ ತಾಯಿ ಕೊಟ್ಟು ಬಿಡಿ ಅಷ್ಟೆ. ಅನ್ನಶ್ಚೆ ಕ್ಷುಜಿತಂ ಪಾತ್ರ ಅದು ನಿಷಿದ್ಧಾನವೆಲ್ಲ ಕೊಡಾಗಿಲ್ಲ, ಮತ್ತೆ ಒಳ್ಳೆಯದನ್ನೇ ಕೊಡಬೇಕು. ಅವ್ರು ಹಸಿವೆ ಆದವನು ಕೊಡಬೇಕು, ಅದು ಮುಖ್ಯ. ಹಸಿದವರಿಗೆ ಹಸನ ನೀಡಲು ಬೇಕು ಮಾತಿದೆ, ಅದೊಂದು ಎಕ್ಸೆಪ್ಷನ್. ಬರೋ ಪುಣ್ಯ ಜಾಸ್ತಿ, ಪಾತ್ರ ಪಾತ್ರ ಹೆಚ್ಚು ನೋಡಬೇಕಾಗಿದೆ. ಅದರಲ್ಲಿ ವ್ಯತ್ಯಾಸ ಇದೆ. ಮತ್ತೆ ನಾವು ಕರೆದು ಅನ್ನದಾನ ಮಾಡಬೇಕಾದ್ರೆ ಯೋಗ್ಯರಾಗಿರ್ಬೇಕು. ನಾವು ಕರೆದು ಅನ್ನ ಮಾಡ್ತಾ ಊಟಕ್ಕೆ ಬನ್ನಿ ಅಂತ ಕರಿತೀವಿ ಅಂತ ತಿಳ್ಕೊಬೇಕು. ಯೋಗ್ಯರೇ ಆಗಿರ್ಬೇಕು, ವೈಷ್ಣವರೇ ಆಗಿರ್ಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ಊಟಕ್ಕೆ ಅವರೇ ಬರ್ತಾರೆ, ಯಾರು ಬೇಕಾದ್ರೆ. ಡಿಫರೆನ್ಸ್ ಇದೆ. ಕರೆದು ಊಟ ಹಾಕೋದು ಬೇರೆ, ಆಹ್ವಾನ ಕೊಟ್ಟು ಹಾಕೋದು ಬೇರೆ, ಬಂದವರಿಗೆ ಹಾಕೋದು ಬೇರೆ. ಆ ಕಾಲಕ್ಕೆ ಊಟದ ಹೊತ್ತಿ ಯಾರೇ ಬಂದರೂ ಕೂಡ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡದೇನೆ ಅವರಿಗೆ ಅನ್ನ ಕೊಟ್ಬಿಡಿ, ದೋಷ ಇಲ್ಲ. ಆದರೆ ನೀವು ಆಹ್ವಾನ ಮಾಡಬೇಕಾದ್ರೆ ಮಾತ್ರ ಯೋಗ್ಯನೇ ಆಗಿರ್ಬೇಕು, ಅಯೋಗ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸೂಕ್ಷ್ಮ ಗೊತ್ತಿಲ್ಲದೆ ಹೋದ್ರೆ ನಮಗೆ ಪುಣ್ಯದ ಬಂದು ಪಾಪ ಸಂಪಾದನೆ ಆಗ್ತದೆ. ಇದು ಸರಿಯಾಗಿ ಯೋಚನೆ ಮಾಡಿದ್ರೆ ಆಹ್ವಾನ ಕೊಟ್ಟು ಹಾಕೋದು, ಅವರಾಗಿ ಬಂದಾಗ ಹಾಕೋದು, ಊಟ ಕೂತ ಎಬ್ಬಿಸಿ ಎದುರು ಮಾಡಲು ಕಳಿಸ್ಬಾರ್ದು. ಪಂಕ್ತಿ ಭೇದ ಮಾಡಬಾರ್ದು, ಊಟ ಕೂತ ಎಬ್ಬಿಸಿ ಕಳಿಸ್ಲಿಕ್ಕೆ ಹೋಗ್ಬಾರ್ದು. ಜಾಗ ಬದಲಾಯಿಸಿ ತಪ್ಪಲ್ಲ, ಆದ್ರೆ ಊಟಕ್ಕೆ ಹಾಕೋದಿಲ್ಲ ಅಂತ ಹೇಳಬಾರ್ದು. ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು. ಇದೆಲ್ಲ ನಿಯಮಗಳು. ಇಷ್ಟೆಲ್ಲ ನಿಯಮವರ ದಾನವನ್ನು ಹಾಕಿ ಮಾಡಿಲ್ಲದ ಫಲ ಹೀಗೆ ಹೀಗೆ ಶ್ವೇತರಾಜನಿಗೆ ಹಾಗಾಗಿತ್ತು. ಪರಿಹಾರ ಹೇಗಾಗಬೇಕು? ಅಲ್ಲಿ ಪರಿಹಾರ ಹೇಳ್ತಾರೆ ರಾಮಾಯಣದಲ್ಲಿ. ಹಾಗೆ ಬ್ರಹ್ಮದೇವರು ಅಲ್ಲೇ ಇದ್ದಾರೆ. ಅವರಂಥವ್ರು ಸಿಗ್ಲಿಕ್ಕೆ ಅವರಂತ ಸಿಗ್ತಾರೆ. ಒಬ್ಬರೇ ಜೀವೋತ್ತಮರು. ನನ್ನ ಪರಿಸ್ಥಿತಿ ಹೀಗಾಗಿದೆ, ಪರಿಹಾರ ಹೇಳಿ ಅಂತ ಕೇಳಿ. ಹಾಗೆ ಬ್ರಹ್ಮದೇವ ಅವ್ರು ಎಂಥ ಪರಿಹಾರ? ಅವ್ರ ಕಣ್ಣೇ ಬಿಟ್ಟರೆ ಸಾಕು, ಪಾಪ ಹೋಗಿಬಿಡುತ್ತದೆ. ಆದ್ರೆ ಉಳಿದವರಿಗೆ ಮಾರ್ಗದ ಹಾಕಿಕೊಡ್ಬೇಕಲ್ಲ, ಅವ್ರ ಕೇಸ್ ಬೇರೆ, ಜನರಲ್ಲಿ ಕೇಸ್ ಆಗಬೇಕು. ಅದಕ್ಕಾಗಿ ಬ್ರಹ್ಮದೇವರು ಹೇಳ್ತಾರೆ, ನೋಡು ಈ ಪಾಪ ಪರಿಹಾರ ಆಗಿದ ಮೇಲೆ ಒಂದೇ ದಾರಿ, ನೀನು ಶ್ರೀರಾಮದೇವರಿಗೆ ಒಂದು ಪುಷ್ಪಮಾಲೆ ಸಮರ್ಪಣೆ ಮಾಡು, ಸರಿ ಹೋಗುತ್ತೆ. ಒಂದು ರಾಮದೇವರಿಗೆ ಹೂಮಾಲೆ ಸಮರ್ಪಣೆ ಮಾಡಿಬಿಟ್ರೆ ಆಗ ನಿನ್ನ ಈ ಅನ್ನದಾನ ಮಾಡದೇ ಇದ್ದ ಪಾಪ ಪರಿಹಾರವಾಗ್ತದೆ. ತಕ್ಷಣ ಆತ ಸತ್ಯಲೋಕದಲ್ಲಿದ್ದಾನೆ, ಭೂಲೋಕಕ್ಕೆ ಬಂದು ಮಾಡಾಗಿಲ್ಲ, ಸತ್ಯಲೋಕಕ್ಕೆ ಹೋದ್ಮೇಲೆ ವಾಪಸ್ ಬರಾಗಿಲ್ಲ. ಆ ಜನ ನಜನೀರ್ ಭೂಮಿ ಎಕ್ಸಾಮ್ ಆದರೆ ಕೂತ ಹೊರಗೆ ಎದ್ದು ಬರಬಾರ್ದು, ಬಂದ್ರೆ ಮತ್ತೆ ಒಳಗೆ ಸೇರಿಸೋದಿಲ್ಲ ಅಂತ ಗೊತ್ತಲ್ಲ ನಮಗೆ. ವಾಪಸ್ ಬರಾಗಿಲ್ಲ, ದಾನ ಮಾಡ್ಬೇಕು, ಹೇಗೆ ಮಾಡ್ಬೇಕಿಲ್ಲ. ಅದಕ್ಕೆ ಹೇಳ್ತಾರೆ ಅಗಸ್ತ್ಯ ಮುನಿಗಳ ಕೇರಿ ಕಳಿಸ್ಕೊಡ್ತಾರೆ. ಅಗಸ್ತ್ಯ ಅವ್ರ ಲಿಂಕ್ ಅವ್ರಿಗೆ, ಇಲ್ಲಿಂದ ಹೋಗಿ ಬರೋದಕ್ಕೆ ಅವಕಾಶ ಇತ್ತು. ನಾವು ಓದಿದ್ದ ಪೋಸ್ಟ್ ಮಾಡ್ತೀವಲ್ಲ ಹಾಕಿ, ಅದು ಮ್ಯಾನ್ಯಲ್ ಪೋಸ್ಟ್ ಹೆಂಗಿದೆ ಅವ್ರ ಕೈಯಲ್ಲಿ ಕೊಟ್ಟರೆ ಕೊಡ್ತಾರೆ ಅಂತ ಅಗಸ್ತ್ಯ ಮುನಿಗಳ ಹತ್ರ ಕೊಟ್ಟು ರಾಮದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಕೊಡ್ತಾರೆ. ರಾಮದೇವರಾಗ ವನವಾಸ ಎಲ್ಲ ಭೂಷಣ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಆಗಲೇ ಅಲ್ಲಿಗೆ ಬಂದು ಅರ್ಪಣೆ ಮಾಡ್ತಾರೆ, ರಾಮದೇವರು ಸ್ವೀಕಾರ ಮಾಡ್ತಾರೆ. ತಕ್ಷಣ ಆತನ ಹಸಿವು ಬಿಡುತ್ತೆ, ಅವತ್ತಿನಿಂದ ಸರಿ ಬರುತ್ತೆ. ಎಷ್ಟು ಇಮ್ಮಿಡಿಯೇಟ್ ಅದು ಬಿಡ್ತಿರಲಿಕ್ಕೆ ಹೇಗೆ ನಮಗೆ ಕಂಪ್ಯೂಟರ್ನ ಇಮ್ಮಿಡಿಯೇಟ್ ಬರುತ್ತಲ್ಲ ಆ ಥರ ತಕ್ಷಣ ಸರಿ ಬರುತ್ತೆ. ರಾಮದೇವರಿಗೆ ಮಾಲಾ ಸಮರ್ಪಣೆ ಮಾಡಿದ ಪುಣ್ಯದಿಂದ ಅನ್ನದಾನ ಮಾಡದೇ ಇದ್ದ ಪಾಪ ಪರಿಹಾರವಾಗುತ್ತೆ. ಅದಕ್ಕೆಲ್ಲ ವ್ಯಾಖ್ಯಾನದಲ್ಲಿ ಬರೀತಾರೆ, ಅನೇನ ದೇವಾಯ ಮಾಲಾ ಸಮರ್ಪಣೇನ ಅನ್ನಲಾಭೋ ಭವತಿ ಅಂತ ತತ್ವ. ದೇವರಿಗೆ ಹೂವಿನ ಹಾರ ಯಾತಕ್ಕೆ ಹಾಕ್ತಾರೆ ಅಂದರೆ ಅನ್ನಲಾಭ ಆಗ್ತದೆ ಅಂತ ಅರ್ಥ. ಹೂವಿನ ಸಹಾಯನ ಸಮರ್ಪಣೆ ಮಾಡೋದಕ್ಕೂ ಅನ್ನ ಲಾಭ ಆಗೋದಕ್ಕೂ ಅನ್ನದಾನ ಮಾಡದೇ ಇದ್ದ ಪಾಪ ಪರಿಹಾರಕ್ಕೂ ಅದು ಸಂಕೇತ. ಯಾರಿಗೆ ದೇವರಿಗೆ ಮಾಡೋದಿಲ್ಲ, ದೇವರಿಗೆ ಮಾಲಾ ಸಮರ್ಪಣೆ ಮಾಡಬೇಕು, ಅದು ದೊಡ್ಡ ತತ್ವ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕ್ರಮ ಹೇಳ್ತಾರೆ, ಅದು ಪರಿಹಾರ ಆಯ್ತು. ಇನ್ನೊಂದು ಪರಿಹಾರ ಏನಂದ್ರೆ ನಾವೆಲ್ಲ ಮಾಡಿದ್ದೇವೆ ಅಂತ ಹೇಳ್ಕೊಂಡಾಗಿಲ್ಲ, ಅನ್ನದಾನ ಅಂಬೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಮನುಷ್ಯ ಜ್ಞಾನದೇ ಪ್ರತಿನಿತ್ಯರು ಅತಿಥಿಯನ್ನು ಕಾಯಬೇಕಂತೆ. ಎಂದಾರು ಅತಿಥಿಗಳು ಮನೆ ಬಂದಾಗ ಊಟ ಹಾಕಿ ಅಲ್ಲ, ಪ್ರತಿ ದಿವಸ ಊಟದ ಒಂದು ಭಾಗ ಆಗಬೇಕು. ದೇವಯಜ್ಞ ವಶಿಗಾರಿಂದ ಮುಗಿಸಿಬಿಟ್ಟ, ಬ್ರಹ್ಮಯಜ್ಞ ಋಷಿಗಳ ಆರಾಧನೆ ಮಾಡಿದ, ಆಮೇಲೆ ಪಿತೃಯಜ್ಞ ಶಾಂತಪಟ್ಟಾದಿಗಳನ್ನ ಮಾಡ, ಆಮೇಲೆ ಬಲಿಹರಣ ಮಾಡಿದ ಭೂತ ಯಜ್ಞ ಆಯಿತು, ಕೊನೆಯೇಗ ಮನುಷ್ಯ ಯಜ್ಞ ಅಂತ ಕರೀತು. ಅವೆಲ್ಲ ಮುಗಿಸಿ ಕಾಯ್ತಾ ನಿಂತ್ಕೋಬೇಕು, ಮನೆ ಮುಂದೆ ಕಾಯ್ತಾ ನಿಂತ್ಕೋಬೇಕು. ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ನಿಂತ್ಕೊಂಡ್ಬಿಟ್ಟು ಅವರಿಗೆ ಸದ್ಯ ಬಂದರು ಅಂತೇಳಿ ಸಂತೋಷಪಟ್ಟು ಅವರಿಗೆ ಅತಿಥಿಗಳಿಗೆ ಹಾಕಿ ಆಮೇಲೆ ತಾನು ಭೋಜನ ಮಾಡಿದ್ರು. ಅದು ಮನುಷ್ಯ ಯಜ್ಞ, ಪಂಚಮಹಾಯಜ್ಞದಲ್ಲಿ ಕೊನೆಯ ಯಜ್ಞ ಅದೇ. ಅಂದರೆ ಅತಿಥಿಗಳನ್ನು ಕಾದು ಅದು ಎಷ್ಟೊತ್ತು ಕಾಯಬೇಕು, ಅದು ಗೋದೋಹನ ಕಾಲ. ಅದು ಹಸು ಕರೆಯುವಷ್ಟು ಮನೆ ಮುಂದೆ ನಿಂತ್ಕೊಂಡು ಕಾಯ್ಬೇಕಂತೆ, ಯಾರು ಬರ್ತಾರೆ ಅಂತೇಳಿ ಅವ್ರಿಗೆ ಹಾಕ್ಬೇಕು. ಇದು ಪದ್ಧತಿ, ನಾವು ಕಾಯ್ತೇವೆ. ಯಾತಕ್ಕೆ ಬಂತ, ಅಕಸ್ಮಾತ್ ಬಂದಿದ್ರೆ ಹೋಗ್ಲಿ ಇಲ್ಲಿ. ಅವ್ರು ಬಂದ್ರೆ ಅಲ್ಲ, ಅಕಸ್ಮಾತ್ ಬಂದವ್ರು ಹೋಗೋವರೆಗೂ ಊಟ ಮಾಡೋದಿಲ್ಲ, ಹೋಗಿ ಬಿಡಲಿ ಆಮೇಲೆ ಮಾಡೋಣ ಅಂತ ಕೊಡ್ತೀವಿ. ಉಲ್ಟಾ ಪಡ್ತಾ ಇದೆ, ಹಾಗಾಗಬಾರ್ದು. ಈಗ ಸದವಕಾಶ ಕಳ್ಕೊಂಡು ಆಗಲಿಲ್ಲ. ನಮಗೆಲ್ಲ ಸಣ್ಣ ವಿಷಯ ಕಂಡ ಕಾಣುತ್ತೆ, ಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿಷಯ ಅಂತ ಹೇಳ್ತಾರೆ. ನಮಗೆ ಎಲ್ಲಿ ಗೊತ್ತಾಗುತ್ತೆ, ಒಂದು STD ಫೋನ್ ಮಾಡ್ತಾರೆ, ಒಂದು ಸಣ್ಣದು ನಂಬರ್ ಬಿಟ್ಟಿರ್ತಾರೆ, ಹೋಗೋದೇ ಇಲ್ಲ ಅಲ್ಲಿಗೆ. ಅಷ್ಟು ನಂಬರ್ ಒಂದು ನಂಬರ್ ಹೆಚ್ಚು ಕಂಡು ಹೋಗಬಾರ್ದು ಅಂತ ಕೇಳಿದ್ರೆ ಹೋಗೋದಿಲ್ಲ, ಏನ್ ಮಾಡಿದ್ರು ಹೋಗೋದಿಲ್ಲ. ಕರೆಕ್ಟ್ ಕೋಡ್ ಹಾಕ್ಬೇಕು, ಕರೆಕ್ಟ್ ನಂಬರ್ ಆಗಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಹೋಗೋದಿಲ್ಲ. ನಮಗೆ ಅರ್ಥ ಆಗ್ತದೆ, ಇದು ಹಾಗೆ ಶಾಸ್ತ್ರದಲ್ಲಿ ಯಾವುದೇ ವಿಧಿವಿಧಾನ ತಪ್ಪಿದ್ರೆ ಕರೆಕ್ಟಾಗಿ ಫಲ ಕೊಡೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಅದು ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಇರುತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥೆ. ಅದನ್ನೆಲ್ಲ ಹೇಳೋದಕ್ಕೋಸ್ಕರ ಹೀಗೆ ಪರಿಹಾರ ಸಿಗಬೇಕು. ಏನ್ ಪರಿಹಾರ? ಹೀಗೆ ಪರಿಹಾರ, ಒಂದೇ ಪರಿಹಾರ ಕೊಡೋದಲ್ಲ ಶಾಸ್ತ್ರ, ಅನೇಕ ಒಂದಕ್ಕೆ ಅನೇಕ ರೆಮಿಡಿ ಇರುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ ಕೆಲಸ ಮಾಡ, ಇವ್ರು ಎಷ್ಟು ಹೆಸರು ಮಾಡಿದ್ಲು ಅಂದ್ರೆ ಸ್ವರ್ಗದಲ್ಲಿ ಹೋಗಿ ಕೂತಿದ್ದಾಳಲ್ಲ ದೇವತಾಸ್ತ್ರೀಯರಿ ಭಾರಿ ಆಶ್ಚರ್ಯ ನಿಂತವ್ ನಾ ನೋಡ್ಬೇಕು ಅಂತೇಳಿ ತುಂಬಾ ಸಾಧನೆ ಮಾಡಿದ್ರು ನೋಡ್ಲಿಕ್ಕೆ ಕಾಯ್ತಿರ್ತಾರಲ್ಲ ಕಾಯ್ತಾ ಇದ್ದಾರೆ ದೇವಸ್ಥರಿಗೆ ಸ್ವರ್ಗಕ್ಕೆ ಬಂದಿದ್ದಾಳೆ ಸಸರಿ ಸ್ವರ್ಗಕ್ಕೆ ಬಂದಿದ್ದಾಳೆ ಪುಲೋಕದಿಂದ ಭಾರಿ ಪುಣ್ಯವತಿ ಆದವಳು ತುಂಬಾ ದಾನ ಕರ್ಮ ಮಾಡಿದವಳು ವ್ರತ ಉಪವಾಸ ಮಾಡಿದವಳು ದರ್ಶನ ಮಾಡುವವರು ದೇವತೆಗಳು ಕಾಯ್ತಾ ಇದ್ದಾರೆ ಆಗ ಪರಮಾತ್ಮ ಹೇಳ್ತಾರೆ ನೋಡು ಒಂದು ಕೆಲಸ ಮಾಡು ನೀನು ನೋಡ್ಲಿಕ್ಕೆ ದೇವಸ್ಥರಿಯರೆಲ್ಲ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ನೀನು ಮನೆ ಹೊಡಿಗರು ಬಾಗಲಾಕೊಂಡಿದ್ರು ಅವ್ರು ಬರ್ತಾರೆ ತುಂಬಾ ಬಾಗಲು ತಡ್ತಾರೆ ತೆಗಿ ಅಂತ ಹೇಳಿ ಆಗ ಒಂದು ಕೆಲಸ ಮಾಡು ನಾನು ನೀವು ಒಂದು ಹೇಳ್ಕೊಡ್ತೇನೆ ಅದನ್ನು ಕೇಳು ಕೊಟ್ಟು ಬೇರೆ ಬಾಗಿಲು ತೆಗಿ ಅಂತ ಹೇಳ್ತಾರೆ ಏನ್ ಕೇಳಿ ಅಂತ ಹೇಳ್ತಾರೆ ಈ ಶಕ್ತಿಲಾ ಏಕಾಶಿ ಮಾಡಿದ ಪುಣ್ಯ ಕೊಡಿ ಅಂತ ಕೇಳು ಅಂತ ಹೇಳ್ತಾರೆ ಶಕ್ತಿಲಾ ಏಕಾಶಿ ಮಾಡಿದ ಪುಣ್ಯ ಕೊಡು ಅಂತ ಕೇಳು ಅವ್ರು ಕೊಡ್ತಾರೆ ನಿಮ್ಮ ಪಾಪ ಪರಿಹಾರವಾಗ್ತದೆ ಅಂತ ಹೇಳಿ ಈ ನಮಗೆ ಅರ್ಥ ಏಕಾಶಿ ಮಹತ್ವ ಎಷ್ಟೊಂದು ಏಕಾಶಿ ಮಾಡ್ತಾನೆ ಅಂತ ಮಹತ್ವ ಗೊತ್ತಿರೋದಿಲ್ಲ ಮನೇಲಿ ಪದಾರ್ಥ ಇರುತ್ತೆ ವ್ಯಾಲ್ಯೂ ಗೊತ್ತಿಲ್ಲದೆ ಇಟ್ಕೊಂಡಿರ್ತೇವಲ್ಲ ಆಫ್ರಿಕಾ ಖಂಡದಲ್ಲಿ ವಜ್ರಗಳನ್ನ ಆಟಕ್ಕೆ ಉಪಯೋಗಿಸಿದ್ರು ಆಟ ಆಡಲಿಕ್ಕೆ ಯಾರು ಬೆಲೆ ಅವ್ರಿಗೆ ಬೆಲೆ ಗೊತ್ತಿಲ್ಲ ಅವರಿಗೆಲ್ಲ ಬೆಲೆ ಗೊತ್ತಿದ್ದು ನೋಡಿದ ಇವರೆಲ್ಲ ಭಿಕ್ಷುಕರಾಗಿ ಆಡ್ಕೊಂಡಿದ್ದಾರೆ ಅವ್ರು ತಗೊಂಡು ಕೊಟ್ಟಿ ದೇಶ ಆಗೋಗುತ್ತೆ ಬೆಲೆ ಗೊತ್ತಿತ್ತು ಏಕಾಸಿ ಮಾಡೋದು ಎಷ್ಟು ಮುಖ್ಯನೋ ಜ್ಞಾನಪೂರ್ವಕ ಮಾಡಿದಾಗ ಫಲ ಪೂರ್ಣ ಬರ್ತದೆ ಅಂತ ಹೇಳ್ತಾರೆ ಜ್ಞಾನಪೂರ್ವಕ ಮಾಡದೆ ಹೋದ್ರೂ ಬರ್ತದೆ ಮಾಡಿದ್ರೂ ಬರ್ತದೆ ಮಾಡಿದಾಗ ಪೂರ್ಣ ಫಲ ಬರ್ತದೆ ಆದ್ರಿಂದ ಅಜ್ಞಾನ ಪರಮಾತ್ಮ ಹೇಳ್ತಾನೆ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರವೇ ಮುಮುಕ್ಷುವಿ ಕರ್ಮರ ಅರ್ಥ ಮಾಡ್ಕೊಂಡು ಮಾಡೋದು ಬೇರೆ ಅರ್ಥ ಇಲ್ಲದೆ ಮಾಡೋದು ಬೇರೆ ಅರ್ಥ ಇಲ್ಲದ ಮಾಡೋದು ಬೇರೆ ಅದು ಬೇರೆ ಅರ್ಥ ಇಲ್ಲದ ಮಾಡೋದು ಭಾರಿ ನಿಷಿದ್ಧ ಅರ್ಥ ಇದೆ ಗೊತ್ತಿಲ್ಲ ಅದು ಸೆಕೆಂಡೇ ಆದ್ರೆ ಅರ್ಥ ಇದೆ ತಿಳ್ಕೊಂಡು ಮಾಡ್ತಾರಲ್ಲ ಭಾರಿ ಶ್ರೇಷ್ಠ ಅದಕ್ಕಾಗಿ ಅರ್ಥ ತಿಳ್ಕೊಳ್ಳೋದಕ್ಕೆ ಹೇಳ್ತಾರೆ ಹಾಗೆ ನಡೀತು ಬಾಲಕ ಕುತ್ಕೊಂಡು ದೇವತೆ ಸ್ನೇಹಿತರು ಬಂದರು ರಾಶಿ ಗುಂಪು ಗುಂಪಾಗಿ ಬಂದುಬಿಟ್ಟಿದ್ದಾರೆ ಅಮ್ಮ ಬಾಗಲು ತೆಗೆ ಅಂತ ಹೇಳ್ತಿದ್ದಾರೆ ಈಗ ಹೇಳ್ತಾರೆ ನಾನು ಬಾಗಲು ತೆಗೆಯೋದಿಲ್ಲ ಇಲ್ಲ ನೋಡ್ಲೇಬೇಕಾಗಿದೆ ತೆಗೆ ಅಂತ ಹೇಳ್ತಾರೆ ಆಗ ದೇವರು ಹೇಳಿದ್ದಾನೆ ಹೇಳ್ತಾರೆ ಹಾಗಿದ್ರೆ ನನಗೆ ಶಕ್ತಿಲ ಏಕಾಶಿ ಮಾಡಿದ ಪುಣ್ಯ ಕೊಡು ನಾ ತಗೋತೇನೆ ಆಗ ಬಾಗಲು ತೆಗಿತೇನೆ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಅಷ್ಟು ಸುಲಭ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟು ಸುಲಭ ಕೊಡೋದಿಲ್ಲ ಏಕಾಶಿ ಮಾಡಿದ ಪುಣ್ಯವನ್ನು ಕಳ್ಕೊಂಡು ಬಿಟ್ರೆ ಎಷ್ಟು ಕಳ್ಕೊತೀವಿ ಗೊತ್ತಾ ನಾವು ಸಣ್ಣ ಪುಟ್ಟ ಲಾಸ್ ಅಲ್ಲ ದೊಡ್ಡ ಕೆಲಸದಲ್ಲಿ ಇರ್ತಾರೆ ಒಂದ್ ದಿವಸ ಅವನೇನಾದ್ರು ಎಲ್ ಡಬ್ಲ್ಯೂ ಆಗಿಬಿಟ್ರೆ ಇಷ್ಟು ಸಂಬಳ ಬೇಕಾಗುತ್ತ ಲಕ್ಷಗಟ್ಟಲೆ ಸಂಬಳ ಒಂದ್ ದಿವಸ ಕಟ್ ಮಾಡಿದ್ರೆ 3,000 ರೂಪಾಯಿ ಹೋಗ್ಬಿಡುತ್ತೆ ಕೂಲಿಯವ್ರು ಹೋಗೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅವ್ರವ್ರ ಪ್ರಕಾರ ಲಾಸ್ ಆಗುತ್ತೆ ಏಕಾಚಿ ಪುಣ್ಯ ಅಂದ್ರೆ ಬೆಲೆ ಕಟ್ಟಲೆಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ನಕಾಸಿ ನಗಯ ಗಂಗಾ ನರೇವಾ ನಚ ಗೌತಮಿ ನಚಾಪಿ ಗೌರವಂ ಕ್ಷೇತ್ರ ತುಲ್ಯಂ ಪಾಪ ಹರಿಯರ್ಜಿನ ಇನ್ನೊಂದು ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿ ತಗೊಂಡಾಗೆಲ್ಲ ಮತ್ತೆ ನಾವು ಪುಣ್ಯನ ಯಾಕಂದ್ರೆ ಅವ್ರ ಏಕಾಸಿ ಮಾಡೋದು ಯಾರು ಮತ್ತೆ ಇನ್ನೊಬ್ಬರ ಕೈಯಲ್ಲಿ ಮಾಡ್ಸಕ್ ಬರೋದಿಲ್ಲ ಗೊತ್ತು ಕೆಲವ್ರ ಹತ್ರ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬಿಟ್ಟು ಪುಣ್ಯ ತಗೊಂಡ್ಬಿಡ್ಬೋದು ದುಡ್ಡು ಕಾಸು ಏಕಾಸಿ ಮಾಡ್ಸಕ್ ಬರೋದಿಲ್ಲ ಅವರು ಮಾಡ್ಬೇಕಲ್ಲ ಮಾಡಕ್ ಸಾಧ್ಯ ಇಲ್ಲ ಈ ನಮ್ಗೆ ಅರ್ಥ ಎಷ್ಟು ಲಾಸ್ ಕೊಟ್ಟು ಬಿಟ್ರೆ ಅದು ಸ್ವಲ್ಪ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಭಾಗ ತೆಗೆಯೋದಿಲ್ಲ ಕೊನೆಗೆ ಹೇಳ್ತಾರೆ ಹಾಗಿದ್ರೆ ಅಲ್ಲಿ ಕೆಲಸ ಮಾಡು ನಾವು ಪುಣ್ಯ ಕೊಡೋದಿಲ್ಲ ನೀನು ಮಾಡು ಸರಿ ಹೋಗ್ತದೆ ಅಂತೇಳಿ ನೀನು ಮಾಡು ಅಂತೇಳಿ ಅಲ್ಲಿ ಮಾಡಿಸ್ತಾರೆ ಅಲ್ಲಿಗೆ ಸರಿ ಅಂದ್ರೆ ಮಾಡಿಸೋದು ಪುಣ್ಯ ಮಾಡೋದು ಪುಣ್ಯ ಮಾಡಿಸೋದು ಪುಣ್ಯ ಅಂತಿದ್ದಾಗಿನೇ ಇದೆಲ್ಲ ನಮಗೆ ಗೊತ್ತಾದ್ರೆ ಎಷ್ಟು ಜನ್ಮದ ಪಾಪ ಮಾಡಿರ್ತೇವೆ ಅನ್ನದಾನ ಮಾಡದೆ ಊಟ ಮಾಡೋದು ನಿತ್ಯದ ಅಭ್ಯಾಸ ಆಗಿದೆ ನಮಗೆ ಅಕಸ್ಮಾತ್ ಅಲ್ಲ ನಿತ್ಯದ ಅಭ್ಯಾಸ ಶ್ರಾದ್ದ ಪಟ್ಟ ದಿವಸ ಕಡಿಯೋದೇ ಕಷ್ಟ ಬ್ರಾಹ್ಮಣರ ಅಂತ ಕಾಲ ಬಂದೋಗಿ ಮತ್ತು ಮನೆಯಲ್ಲಿ ಅಡಿಗೆ ಅಂತ ಯೋಚನೆ ಮಾಡೋಂಗೇ ಇಲ್ಲ ಇವತ್ತು ಕಂಡುಕೊಂಡವರೆಲ್ಲ ಒಳ್ಳೆಯವ್ರ ಮನೆ ಊಟಕ್ಕೆ ಬರೋದಿಲ್ಲ ಮಡಿ ಅಡಿಗೆ ಆಗಬೇಕು ಮಡಿ ಅಡಿಗೆಯವರೇ ಸಿಗೋದಿಲ್ಲ ಕಾಲ ಬಂದು ಮಡಿ ಅಡಿಗೆಯವರೇ ಸಿಗೋದಿಲ್ಲ ಮಡಿ ರಾಡರು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಕಷ್ಟ ಅವ ಅಕಸ್ಮಾತ್ ಬಂದರೆ ನಾವು ಒಲೆಯಲ್ಲಿ ಮಾಡೋದಿಲ್ಲ ಗ್ಯಾಸಲ್ಲಿ ಮಾಡ್ತೇವೆ ಅಂತ ಅವ್ರು ಹೇಳ್ದಾರ ಕೇಳ್ಬೇಕಂತೆ ಅವ್ರು ಹೇಳಿದ ಅಡಿಗೆ ಅವ್ರು ಮಾಡಿದ ರೀತಿ ಇರ್ತಿದ್ರ ಗತಿ ಅನ್ಬೇಕು ಅಷ್ಟು ಕಷ್ಟ ಇದೆ ಆಗ ನಮಗೆ ಅರ್ಥ ಆಗುತ್ತೆ ಆದರೆ ಮಾಡದೇ ಇದ್ರೆಲ್ಲ ಬಂದು ರೆಮಿಡಿ ಬೇಕಲ್ಲ ಇದನ್ನು ಮಾಡಿದಾಗ ನಮಗೆ ಲೋಪ ಪರಿಹಾರ ಆಗುತ್ತೆ ಅಂತ ಇದನ್ನು ಯೋಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಏಕಾಶಿ ವ್ರತವನ್ನು ಈ ಷಟ್ತಿಲಾ ಏಕಾದಶಿ ಮಾಘಕೃಷ್ಣ ಪಕ್ಷದ ಏಕಾದಶಿಯನ್ನ ಷಟ್ತಿಲಾ ಅಂತ ಕರೆದಿದ್ದಾರೆ ಅದನ್ನು ಯಾರು ಮಾಡ್ತಾರೋ ಅವರಿಗೆ ಅನ್ನದಾನ ಮಾಡದೇ ಇದ್ದ ಒಂದು ದೋಷ ಪರಿಹಾರ ಆಗ್ತದೆ ನೆನಪಿರಲಿ ಎಲ್ಲ ದಾನ ಮಾಡಿ ಅನ್ನದಾನ ಮಾಡದೇ ಇದ್ದ ದೋಷ ಪರಿಹಾರ ಯಾವ ದಾನ ಮಾಡದೇ ಇದ್ರೆ ಬದಿಕೆ ಅದಕ್ಕೆ ಮತ್ತೆ ಬೇರೆ ಬೇರೆ ಕಾಂಪೆನ್ಸೇಷನ್ ಒಂದೊಂದಕ್ಕೂ ಒಂದೊಂದು ಪರಿಹಾರ ಕೊಟ್ಟಿರೋದ್ರಿಂದ ಏಕಾಶಿ ವ್ರತಕ್ಕೆ ಈ ಷಟ್ತಿಲಾ ಏಕಾಶಿ ವ್ರತಕ್ಕಂಥ ಮಹತ್ವ ಇದೆ ಪ್ರತಿಯೊಬ್ಬರೂ ಸಹ ಅದನ್ನು ಮಾಡಲೇಬೇಕು ಮಾಡಬಹುದು ಅಲ್ಲ ಮಾಡಲೇಬೇಕು ಇದು ಒಂದು ಹಿಂದೆ ಮಾಡದೇ ಇದ್ದ ದಾನ ಪರಿಹಾರ ಆಗ್ತದೆ ಮುಂದೆ ಮಾಡ್ತೀವಿ ಅಂತ ನಿನಗೆ ಗ್ಯಾರಂಟಿ ನಾವು ಮನುಷ್ಯ ವಯಸ್ಸಾಗ್ತದೆ ಡಿಪೆಂಡೆಂಟ್ ಆಗ್ತಾನೆ ಅವನಿಗೆ ಅನ್ನ ಸಿಗೋದೇ ಕಟ್ಟ ಅತಿಥಿ ಬರ್ತಾರೆ ಎಷ್ಟೋ ಜನ ಮಾತು ಹೇಳ್ತಿರ್ತಾರೆ ಪಾಪ ಲಕ್ಷಾಧೀಶರು ಕೋಟ್ಯಾಧೀಶರು ಮನೆ ಬರ್ತಿರ್ತಾರೆ ಪಾಪ ಹೇಳ್ತಾರೆ ಆಚಾರ್ಯ ತುಂಬ ಕಷ್ಟ ಆಗಿದೆ ಯಾವುದು ವೃದ್ಧಾಶ್ರಮ ಇದ್ದರೆ ಹೇಳಿ ಸೇರ್ಕೊಂಡ್ಬಿಡ್ತೀವಿ ಅದಕ್ಕೆ ಮಕ್ಕಳಿಲ್ವಾ ಮಕ್ಕಳಿದ್ದಾರೆ ಮದುವೆ ಆಗಿಲ್ಲ ಮದುವೆ ಆಗಿದೆ ಮತ್ತೆ ಯಾತಕ್ಕೆ ಅಡಿಗೆ ಮಾಡಿ ಹಾಕೋದಿಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತು ಏನು ಅಡಿಗೆ ಮಾಡೋಕೆ ನಾ ಹಾಕಿದಾಗ ಬೇಕಾದ್ರೆ ತಿನ್ನಿ ನಿಮಗೋಸ್ಕರ ಮಾಡೋದಿಲ್ಲ ಹೇಗಾಗ್ತಾರೆ ಚಪ್ಪಲಿ ಹಾಕೊಂಡು ಬಡಿಸ್ತಾರೆ ಅಂತ ಹೇಳ್ತಾರೆ ಸೊಸೆ ಚಪ್ಪಲಿ ಹಾಕೊಂಡು ಏನು ತಿನ್ಬೇಕು ಪಾಪ ಅವ್ರು ಹೇಳ್ತಾ ಇರ್ತಾರೆ ಭಾರಿ ಮಡಿ ಮಾಡೋದಿಲ್ಲ ನಾನು ಚಿತ್ರಾವತಿ ಹೇಳ್ತಾರೆ ಬಡಿ ಇರಬೇಕಲ್ಲ ಅಂತ ಕೇಳ್ತಾರೆ, ಅದಕ್ಕೂ ಸಾಧ್ಯ ಇದೆ. ಆಕ್ಚುಯಲ್ ಫ್ಯಾಕ್ಟ್ ಗುರುಗಳು ಸತ್ಯ ನಾ ಹೇಳ್ತಿರೋದು, ಅದಕ್ಕೆ ಏನಾದ್ರು ವ್ಯವಸ್ಥೆ ಇದ್ರೆ ಹೇಳಿ ಮಾಡ್ತೇನೆ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೇವೆ. ಇಂಥ ಸ್ಥಿತಿ, ಅದು ವೃದ್ಧರಿದ್ರು ಪಾಪ, 80 ವರ್ಷ ದಾಟಿ ಹೋಗಿತ್ತು. ಯಾವ್ದಾದ್ರು ಪ್ರಸಂಗ ತಕ್ಷಣ ಮನೆಗೆ ಬರ್ತಿದ್ರು. ಇವತ್ತು ಆರಾಧನೆ, ಮನೆಯಲ್ಲಿ ಮೈಲಿ ಊಟ ಆಗುತ್ತೆ, ಅದಕ್ಕೆ ದಯವಿಟ್ಟು ಏನಾದ್ರು ಮಡಿ ಆಗದ್ರೆ ಮನೆಗೆ ಬರ್ತೀವಿ, ಮಡಿ ಊಟ ಆಗದ್ರೆ ಬರ್ತೇವೆ. ಎಷ್ಟು ಮಕ್ಕಳ ರಾಕ್ಷಸರ ಯೋಚನೆ ಮಾಡಿ, ತಂದೆ ತಾಯಿಗಳಿಗೆ ಮಡಿ ಅಡಿಗೆ ಹಾಕ್ಲಿಕ್ಕೆ ಸಾಧ್ಯ? ಮಡಿ ಅಂದ್ರೆ ಹೇಳ್ತಾರಪ್ಪ, ಭಾರಿ ಮಡಿ ನಮಗೆ ಬೇಕಿಲ್ಲ, ಮೈಲಿ ಆಗ್ಬಾರ್ದಷ್ಟೇ, ಅಟ್ಟಕ್ಕೆ ತಯಾರಿಲ್ಲ ಅನ್ನೇನರ್ಥ ಅದಕ್ಕೆ. ಇದೆಲ್ಲ ಯೋಚನೆ ಮಾಡಿದರೆ ಕಾಲ ಎಷ್ಟು ಕೆಟ್ಟ ಹೋಗಿದೆ ಯೋಚನೆ ಮಾಡಿದ್ರು. ಅದಕ್ಕೆಲ್ಲ ಪರಿಹಾರ ಇಲ್ಲ, ವ್ರತ ಮಾಡಿದಾಗ ಎಲ್ಲ ಪರಿಹಾರವಾಗ್ತದೆ. ಒಂದು ಹೈದರಾಬಾದ್ ಒಬ್ಬ ಡಾಕ್ಟರ್ ಇದ್ದರು, ಭಾರಿ ಪಾಪ, ತುಂಬ ಸಾತ್ವಿಕರು, ಡಾಕ್ಟರ್ ಆಗಿ ಧರ್ಮ ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಶುದ್ಧ ಏಕಾಶಿ ವ್ರತಗಳಿಗೆ ಭಾರಿ ಮಾಡ್ತಾ ಇದ್ರು ಪಾಪ. ವಯಸ್ಸಾಗಿತ್ತು, ಕೆಲವು ವರ್ಷ ಈಗ ಹೋದ್ರು, ಕೆಲವು ವರ್ಷದಿಂದ ಹೋದಾಗ ಕಷ್ಟಪಟ್ಟು ಮಠಕ್ಕೆ ಬರ್ತಿದ್ರು, ಊಟ ಮಾಡ್ಕೊಂಡು ಹೋಗ್ತಿದ್ರು. ಬಂದು ಯಾಕೆ ಈ ವಯಸ್ಸಿನಲ್ಲೂ ಬರ್ತಿರಲ್ಲ, ಮನೆಯಲ್ಲಿ ಯಾರು ಇಲ್ವಾ ಅಂತ ಕೇಳಿದ್ರೆ, ಮನೇಲಿ ಇದ್ದಾರೆ, ಮಗ ಇದ್ದಾರೆ, ಸೊಸೆ ಇದ್ದಾಳೆ, ಸೊಸೆ ಬೇರೆಯವಳಲ್ಲ, ಬಡದಲ್ಲೇ ಮದುವೆ ಮಾಡ್ಕೊಂಡಿದ್ದೇನೆ, ಬಡದಲ್ಲೇನೆ ನಮ್ಮ ತಂಗಿ ಮಳೆ ಮದುವೆ ಮಾಡ್ಕೊಂಡಿದ್ದೇನೆ. ಆತು ಮಾತಾಡಿದ್ರು ಆಚಾರ್ಯರು, ತಂಗಿ ಹೇಳಿದ್ರು ಇವಳು ಮದುವೆ ಮಾಡ್ಕೋಬೇಡ, ಮಾತೇ ಕೇಳೋದಿಲ್ಲ, ಅದಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾಕೆ, ನಾನೇ ಅವಮಾನ ಮಾಡಿಕೊಂಡೆ, ಈಗ ಮನೇಲಿ ಊಟಿಲ್ದಾಗಿದೆ ನನಗೆ. ಹಣ್ಣಣ್ಣ ಮುದುಕರು ಸಾತ್ವಿಕರು, ಅಂಥವ್ರು ಮನೆ ಕಷ್ಟಪಟ್ಕೊಂಡು ಮನೆ ಬಂದು ನಡ್ಕೊಂಬರ್ಬೇಕು. ಒಂದು ಪರ್ಲಾಗ ಕಷ್ಟಪಟ್ಟು ಹೋಗುವರ್ಗೆ ಬಂದು ರಾತ್ರಿ ಊಟ ಇಲ್ಲ ಒಪ್ಪತ್ತೆ, ಆಗ ಎಷ್ಟು ಕಷ್ಟಪಟ್ಟು ಬೆಳೆಸಿ ಸತ್ತಿರಬೇಕು ಯೋಚನೆ ಮಾಡಿ. ಇವ್ರಿಗೆ ಎಷ್ಟು ಪಾಪ ಬಂದಿರಬಹುದು, ನಮ್ಮ ಜನಕ್ಕೆ ಇವರ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರು ಹೊರಗಿನ ಪ್ರಪಂಚ ವಯಸ್ಸಾದ್ರೂ ಹೇಳ್ಕೊಳ್ಳಾಗಿಲ್ಲ, ಹೊರಗೆ ಬರಾಗಿರೋದೇ ಎಲ್ಲ ಮನೆ ಗುಂಪಾಗಿಬಿಟ್ಟಿದೆ, ಹೇಳ್ಕೊಟ್ಟು ಬೈತಾರೆ ಅದು ಬೇರೆ. ಯಾಕೆ ನಮ್ಮ ಚಾಡಿ ಹೇಳುತ್ತೆ ಅಂತ ಇನ್ನೂ ಆ ಊಟನೂ ಇಸ್ಬಿಡ್ತಾರೆ, ಮನೆ ಬಯಲು ಊಟನೂ ಹಾಕೋದಿಲ್ಲ. ಆ ದುಡ್ಡು ಕಾಸ ನಮ್ಮನ್ನು ಕಾಪಾಡೋದಿಲ್ಲ, ನಮ್ಮನ್ನು ದೇವರು ಕಾಪಾಡ್ತಾರೆ, ದೇವತೆಗಳು ಕಾಪಾಡ್ತಾರೆ, ಗುರುಗಳು ಕಾಪಾಡ್ತಾರೆ. ಅವ್ರು ಯಾವಾಗ ಕಾಪಾಡ್ತಾರೆ? ಇದನ್ನು ಮಾಡಿದ್ರೆ ಮಾತ್ರ ಅಧ್ಯಾತ್ಮದ ಲಿಂಕ್ ಇಲ್ಲದೆ ಹೋದ್ರೆ ಹೇಗೆ ಕಾಪಾಡ್ತಾರೆ? ನಿಜವಾಗ್ಲೂ ಕಾಪಾಡೋದು ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ ಮತ್ತು ಧನಂ ರಕ್ಷತಿ ರಕ್ಷಿತ ಅಂತ ನಾವು ತಿಳ್ಕೊಂಡಿರೋದು. ಧನ ನಮ್ಮನ್ನು ಕಾಪಾಡೋದು, ಧನನೇ ಕೊಲ್ತದೆ ಎಷ್ಟೋ ಸಲ, ಅದರಿಂದ ಮರ್ಡರ್ ಆಗಿ ಮನುಷ್ಯ ಸಾಯ್ತಾನೆ. ಧರ್ಮೇಶ್ವರನ ಮರ್ಡರ್ ಮಾಡೋದಿಲ್ಲ, ಧನವಂತನ ಮರ್ಡರ್ ಮಾಡ್ತಾರೆ ಗೊತ್ತಾಯ್ತ? ಧನವಂತನಿಗೆ ಕೇಳಿದೆ, ಧರ್ಮ ಮಾಡಿದವರಿಗೆ ಕೇಳಿಲ್ಲ, ಅದರಿಂದ ಎಂದು ನಾವು ನಿಷಿದ್ಧ ಕೆಲಸಗಳನ್ನು ಮಾಡಕ್ಕೆ ಹೋಗಬಾರದು. ಈ ರೀತಿ ಆಧ್ಯಾತ್ಮಿಕ ಪುಣ್ಯನೇ ಸಂಪಾದನೆ ಮಾಡಬೇಕು, ಅವರು ಒಳ್ಳೆ ಯೋಗ್ಯ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗ್ತದೆ. ಮನೆಯಲ್ಲೇ ಊಟ ಮಾಡೋ ಭಾಗ್ಯ ಬಂದರೆ ಭಾರಿ ಪುಣ್ಯವಂತನಾಗಿದ್ದಾನೆ. ಇನ್ನು ತಾನೇ ಆ ಊಟ ಸಿಗೋದು ಕಷ್ಟ, ಅತಿಥಿನ ಬೇರೆ ಕರಿತೇನೆ ಮಾಡುವಂತ ಕತೆ ಮುಗಿತೀವಿ, ಸಾಧ್ಯನೇ ಇಲ್ಲ. ತನಗನ್ನ ಸಿಗೋದು ಇನ್ನೇ ಅತಿಥಿ ಕೊಡ್ತಾನಾಗ, ಇದು ಏಕಾಶಿ ವ್ರತ ಮಾಡಿ ಹೇಳ್ತೀರ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸುಲಭವಾದ ಪರಮಾತ್ಮ ಒಂದು ಸಬ್ಸ್ಟಿಟ್ಯೂಟ್ ಇಟ್ಟಿದ್ದಾರೆ. ಇವತ್ತು ಎಲ್ಲ ಯುಗದಲ್ಲೂ ಧರ್ಮ ಉಳಿಲೇಬೇಕು, ಕಲಿಯುಗದಲ್ಲಿ ಅನಿವಾರ್ಯವಾಗಿ ಉಳಿಸಬೇಕಾದ ಪ್ರಸಂಗ ನಮಗಿದೆ. ಹೀಗೆ ಜನ್ಮಾಂತರದ ಆಸ್ತಿ ಅಂದರೆ ಬೇರೆ ಯಾವುದೂ ಅಲ್ಲ, ಧರ್ಮ ಒಂದೇ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ ಕೈ ಬಿಟ್ಟರೆ ನಾವು ಬಿಡ್ತೇವೆ. ರೂಲ್ಸ್ ಫಾಲೋ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ರೂಲ್ಸ್ ವೈಲೇಟ್ ಮಾಡಿ ಪನಿಷ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಅರ್ಥ ಆಗ್ತದೆ, ಆ ಧರ್ಮ ಯಾಕೆ ಅರ್ಥ ಆಗೋದಿಲ್ಲ? ಇವತ್ತು ರೂಲ್ಸ್ ಕೀಪ್ ಲೆಫ್ಟ್ ಮಾಡ್ತಾರೆ, ಟ್ಯಾಗಿರು ಹಾಕ್ತಾರೆ, ಲೈಟ್ ಹಾಕೊಂಡು ಹೋಗ್ತಾರೆ, ಇವೆಲ್ಲ ಫಾಲೋ ಮಾಡ್ತೇನೆ. ಸರ್ಕಾರದ ನಿಯಮಗಳು ಸರ್ಕಾರದಿಂದ ಅನುಷ್ಠಾನ ಮಾಡಿದರೆ ಸರ್ಕಾರಿ ಪ್ರೊಟೆಕ್ಷನ್ ಕೊಡ್ತದೆ. ರೂಲ್ಸ್ ಫಾಲೋ ಮಾಡಿದ್ದೆ ಸರಿ, ಪ್ರೊಟೆಕ್ಟಿವ್ ಅಂತ ಹೇಳಿದ್ರು. ಆ ರೂಲ್ಸ್ ವೈಲೇಟ್ ಮಾಡ್ತಾರೆ, ಪನಿಷ್ ಮಾಡ್ತಾರೆ, ಅದು ಗೊತ್ತಲ್ಲ. ಅದೇ ನಮ್ಮ ಸ್ಪಿರಿಚುವಲ್ ರೂಲೇ ಧರ್ಮ ಅಂತಾನೆ. ಧರ್ಮ ಅಂದರೆ ಏನೂ ಅಲ್ಲ, ಭಗವಂತ ನಿಯಮಾವಳಿಗಳು. ನಮ್ಮ ಜೀವನ ಹೀಗಿದ್ರೆ ಯಶಸ್ವಿಯಾಗಿರ್ಲಿಕ್ಕೆ ಸಾಧ್ಯ. ಈ ರೋಡ್ ಟ್ರಾಫಿಕ್ ರೂಲ್ಸ್ ಯಾತಕ್ಕೆ ಮಾಡ್ತಾರೆ? ಟ್ರಾಫಿಕ್ ರೂಲ್ಸ್ನ ಯೋಚನೆ ಮಾಡಿ, ಸುರಕ್ಷಿತ ಪ್ರಯಾಣವಾಗಲಿಂತ ನಿಮ್ಮ ಪ್ರಯಾಣ ಸುರಕ್ಷಿತ ಆಗಬೇಕು, ಬೇರೆಯವರು ಸುರಕ್ಷಿತ ಆಗಬೇಕು, ಅದು ಟ್ರಾಫಿಕ್ ರೂಲ್ಸಿನ ಮೇನ್ ಕಾನ್ಸೆಪ್ಟ್. ಧರ್ಮಶಾಸ್ತ್ರದ ಜಾತಕ್ಕೆ ನಾವು ವಿಹಪರದ ಜೀವನ ಸರಿಯಾಗಿ ನಡೀಬೇಕು, ಇಹದಲ್ಲಿ ಸುಖವಾಗಿ ಬದುಕಬೇಕು, ಪರಲೋಕದಲ್ಲಿ ನಿಶ್ಚಿಂತೆಯಾಗಿರಬೇಕು, ನರಕಕ್ಕೆ ಹೋಗೋಕ್ಕಾಗಬಾರ್ದು, ಮತ್ತೆ ನಾವು ಕೊನೆ ಮೋಕ್ಷಕ್ಕೆ ಹೋಗಬೇಕು. ಯಾವ ಲೋಕಕ್ಕೆ ಹೋದರೆ ಮತ್ತೆ ವಾಪಸ್ ಬರೋದೇನೆ, ನಿತ್ಯ ಸುಖವನ್ನು ಅನುಭವಿಸ್ಬೇಕು ಸಾಧ್ಯತೆ ಇದೆ. ಆ ಲೋಕ ಅಂದರೆ ವೈಕುಂಠ ಒಂದೇ. ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದಾಪಿ ವೇದಯಂತಿ ಮುಕ್ತಿಂ ತಥ ಕೋ ವಿಭವಾತಿ ರೇಖಾ. ಅದಕ್ಕಿಂತ ಒಳ್ಳೆಯ ಲೋಕ ಯಾವುದಿದೆ ಯೋಚನೆ ಮಾಡಿ, ಅಲ್ಲಿಗೆ ಹೋಗ್ಬೇಕು ನಾವು. ಅದು ಹೋಗ್ಬೇಕಾದ್ರೆ ಇವೆಲ್ಲ ಸಾಧನೆ ಮಾಡಬೇಕು. ವೈಕುಂಠ ಲೋಕ ನಿತ್ಯ ಲೋಕ, ಅದು ನಿತ್ಯ ಲೋಕ. ಒಂದು ಕೆಲಸ ಸಿಗಬೇಕಾದ್ರೇ ಕೆಲಸದ ನೇಚರ್ ತಕ್ಕಂತೆ ಬಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಏನೋ ಮಾಡಿಸಿರ್ಬೋದು, ಅದೇನು ಶಾಶ್ವತ ಅಲ್ಲ. ಇವನು ಶಾಶ್ವತ ಅಲ್ಲ, ಕೆಲಸನೂ ಶಾಶ್ವತ ಅಲ್ಲ. ಅಷ್ಟು ಕಷ್ಟ ಕಟ್ಬರ್ತಿರಲ್ಲ. ಅನಂತ ಸುಖದ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಎಷ್ಟು ಸಾಧನೆ ಮಾಡಿದ್ರು ಸಾಧು. ಒಂದು 10 ರೂಪಾಯಿ ಕೂಡ ಬದರಿಯಾತ್ರೆ ಮಾಡಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. 100 ರೂಪಾಯಿ ನಾವು ಬದರಿಯಾತ್ರೆ ಮಾಡೋಕ್ಕಾಗೋದಿಲ್ಲ. ಅದು ತಕ್ಕಂತೆ ಸಂಗ್ರಹ ಬೇಕು, ಮತ್ತು ದೇಹದಾಂಡ್ಯ ಬೇಕು. ಅಷ್ಟೇ ಅದ್ಭುತ ಕತೆ ಬರುತ್ತೆ, ಅದೊಂದು ಕತೆ ಹೇಳ್ತಾರೆ. ದೇಹದಾಂಡ್ಯದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಯೋಚನೆ ಮಾಡಿ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಾಲಿಗೆ ಇದ್ದಾಗ ಕೃಷ್ಣ, ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಮರುಳಾಗುವರೆ ಇವೆಲ್ಲ ಸಾಧನ. ಆಮೇಲೆ ಮಾಡಕ್ಕೆ ಸಾಧ್ಯ ಇಲ್ಲ, ಇದ್ದಾಗ ಮಾಡಬೇಕೆ ಹೊರತು ಇಲ್ಲದಿದ್ದಾಗ ಮಾಡಕ್ಕೆ ಬರೋದಿಲ್ಲ. ಅದಕ್ಕಾಗಿ ಏಕಾದಶಿ ವ್ರತ ಬಹಳ ಶ್ರೇಷ್ಠವಾದ ವ್ರತ. ಅಂತ್ಯಕಾಲಕ್ಕೂ ಮಾಡಕ್ಕೆ ಬರೋವ್ರತ ಏಕಾದಶಿ ಒಂದೇ. ಅದಕ್ಕೆ ಊಟ ಸೇರೋದಿಲ್ಲ, ಏಕಾದಶಿ ಮಾಡೋ ಪರವಾಗಿಲ್ಲ, ನಿಶ್ಚಿತಿ ಅಲ್ಲ. ಉಪವಾಸ ಮಾಡಲಿಕ್ಕೆ ಏನು ಹೇಳೋದು ಕಾರಣನೇ ಇಲ್ಲ. ಯಾರು ಕೊಡಲಿ ಏನಾದ್ರು ಗಣದ ಕೊಡಲಿಲ್ಲ ಮಾಡಲಿಲ್ಲ ಅಂದ್ರು, ಏಕಾದಶಿ ಮಾಡಲಿಕ್ಕೆ ಕೊಡಲಿಲ್ಲ ಇನ್ನೂ ಮಾಡಕ್ಕೆ ಬರುತ್ತೆ, ಜಾಸ್ತಿ ಮಾಡಕ್ಕೆ ಬರುತ್ತೆ. ಅದರಿಂದ ಯಾವ ಕಾರಣನು ಹೇಳಿ ಏಕಾದಶಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಾಡಲೇಬೇಕಾದ, ಮಾಡಬಹುದಾದ ಮತ್ತು ಬೇರೆ ಖರ್ಚು ಇಲ್ಲದೆ ಇರತಕ್ಕಂಥ ವ್ರತ. ಎಷ್ಟೋ ವ್ರತಗಳಿಗೆ ನಿಬಂಧನೆ ಇಂಥ ವ್ರತ ಮಾಡಿದರೆ ಇಷ್ಟು ಉದ್ಯಾಪನೆ ಮಾಡಬೇಕು, ಉದ್ಯಾಪನೆಗೆ ಇಷ್ಟು ಖರ್ಚು ಮಾಡಬೇಕು. ಎಷ್ಟೋ ಜನ ವ್ರತ ಮಾಡೋಕ್ಕೆ ತಯಾರಿದ್ರು ಕೂಡ ಉದ್ಯಾಪನೆ ಖರ್ಚು ನೋಡ್ಕೊಂಡು ಗಾಬರಿ ಆಗ್ಬಿಡುತ್ತೆ. ಇಷ್ಟೆಲ್ಲ ಉದ್ಯಾಪನೆ ಮಾಡೋಕ್ಕಾಗೋದಿಲ್ಲ, ನಮಗೆ ಬಿಟ್ಬಿಡೋದೇ ವಾಸಿ ಅನ್ಕೊಂಡ್ಬಿಡುತ್ತೆ. ಆದರೆ ಉದ್ಯಾಪನದ ವ್ರತ ಏಕಾದಶಿ ವ್ರತ, ಅದರಿಂದ ಖರ್ಚೇ ಇಲ್ಲ. ಮಾಡೋಕ್ಕೂ ಖರ್ಚಿಲ್ಲ, ಉದ್ಯಾಪನೆಗೂ ಖರ್ಚಿಲ್ಲ, ಮತ್ತು ಏಕಾದಶಿ ವ್ರತಕ್ಕೆ ಏನೇನು ಟೋಟಲಿ ಜೀರೋ. ತೀರ್ಥಕ್ಕೂ ಖರ್ಚಿಲ್ಲ, ಬರೀ ನೀರು ಅಷ್ಟೇ ಬರುತ್ತೆ, ನೀರು ಹಾಕಬೇಕಾಗಿಲ್ಲ. ಅತಿ ಸುಲಭ ಆದರೆ ಅತಿ ಸುಲಭ, ಅದನ್ನು ಬಿಡೋದಾದರೆ ಅತಿ ಮೂರ್ಖ ಅಂತ ಕರೀತಾರೆ. ಅಂತ ವ್ರತ ಮಾಡಿದ ಪುಣ್ಯ ಹಾಗೆ ಸದ್ಗತಿ ಹೊತ್ತು ಆಮೇಲೆ ನೋಡ್ತಾಳೆ ಮಾಡಿದ್ಲು ಮನೆ ತುಂಬ ಬೇಕಾದ ಸಿಗ್ತಾ ಇದೆ. ಇಲ್ಲದ್ದೆ ಮೊದಲು ಇರಲಿದ್ದು ಏನೂ ಇರಲಿಲ್ಲ, ಎಲ್ಲಿ ನೋಡಿದ್ರು ಕೂಡ ಬೇಕಾದ ಸಿಗ್ತಾ ಇದೆ. ಖುಷಿಯಾಗೋಯ್ತು ಆ ಒಂದು ಪುಣ್ಯದ ಫಲ ಆಕೆಯನ್ನು ಕಾಪಾಡಿತು. ಆದ್ದರಿಂದ ಷಟ್ತಿಲ ಏಕಾದಶಿಯನ್ನು ಮಾಡಿದವು. ಇವರು ಸುಖವಾಗಿ ಯಾರು ಇದ್ದಾರೆ ಅನ್ನ ಕಾಣ್ತಿದ್ದಾರೆ ಅಂದ್ರೆ ಓ ಷಟ್ತಿಲ ಏಕಾದಶಿ ಮಾಡಿರಬೇಕು ಅಂತ ತಿಳ್ಕೊಂಡ್ರಾಯ್ತಲ್ಲಿ. ಇಲ್ಲದವ್ರಿಗೆ ಬರುತ್ತೆ ಡಾಕ್ಟರ್ ಆಗಿದ್ದಾರೆ ಅಂದ್ರೆ ಮೆಡಿಕಲ್ ಓದಿರಬೇಕು ಅಂತ ಅರ್ಥ, ಇಂಜಿನಿಯರ್ ಆಗಿದ್ದರೆ ಇಂಜಿನಿಯರ್ ಓದಿರಬೇಕು ಅಂತ ಅರ್ಥ, ಎಲ್ಲ ಸಿಗ್ತದೆ ಏಕಾದಶಿ ಮಾಡಿರಬೇಕು ಅಂತ ಅರ್ಥ, ಇಲ್ಲವ್ರು ಬಿಟ್ಟಿರಬೇಕು ಅಂತ ಅರ್ಥ. ಜೊತೆಗೆ ಬಾಡಿ ಕಟ್ಬಿಡ್ತಾರೆ, ಬಿಟ್ಟಿರಬೇಕು ಪಾಪ ಎಷ್ಟು ಅದಕ್ಕೆ ಗೊತ್ತಾಗ್ತಾನೆ ಅಂತ ಅರ್ಥ. ಯಾಕೆ ಇವೆಲ್ಲ ಅಧ್ಯಾಯ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ, ನಮಗಷ್ಟೇ ಅನುಭವಕ್ಕೆ ಬರೋದು. ಪೇಪರ್ ಎಕ್ಸಾಮಲ್ಲಿ ಬರೆದಿರ್ತಾರೆ, ಯಾವ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಬರೆದವ್ರಿಗೆ ಗೊತ್ತು, ನೋಡೋನಿಗೆ ಗೊತ್ತಷ್ಟೇ. ಹುಡ್ದವ್ರು ರಿಸಲ್ಟ್ ಗೊತ್ತಾಗ್ತದೆ ಹೊರತು ಪೇಪರ್ ತೋರಿಸ್ತದೆ ಯಾರಿಗೂ ಕೂಡ. ಬರೆದವರಿಗೆ ಪೇಪರ್ ಕೊಡೋದಿಲ್ಲ, ಮತ್ತೆ ಗೊತ್ತಾಯ್ತಾ, ಬರೆದವರಿಗೆ ಕೊಡೋದಿಲ್ಲ. ಆ ರೀತಿ ಇರೋದ್ರಿಂದ ನಮ್ಮ ಸಾಧನೆ ನಮಗಿರಬೇಕು, ಅವ್ರು ಮಾಡೋದಿಲ್ಲ ಅಂತ ನಾವು ಬಿಡ್ಲಕ್ಕೆ ಹೋಗ್ಬಾರ್ದು. ಎಕ್ಸಾಮ್ ಆದ್ರೆ ಅವನು ಎದ್ದೋದ್ರೆ ನಾವು ಎದ್ದೋಗ್ಬಿಟ್ರೆ ನಾವು ಫೇಲ್ ಆಗ್ತೇವೆ ಅಂತೆ. ಎಷ್ಟು ಜನ ಎದ್ದೋದ್ರೆ ನಾವು ಎದ್ದು ಹೋಗ್ಬಾರ್ದು, ಅದಕ್ಕೆ ನಾವು ಬರೋದು ಪಾಸ್ ಆಗ್ಬೇಕಂತೆ. ಎದ್ದೋದ್ರೆ ಅವ್ನು ಫೇಲ್ ಆಗ್ತಾರೆ, ನಾವೇ ಯೋಚನೆ ಮಾಡ್ಬೇಕು. ಅದಕ್ಕೆ ನಮ್ಮದು ಕೆಟ್ಟ ಕಾರಣಗಳು, ನಾವ್ಯಾಕೆ ಮಾಡೋದಿಲ್ಲ, ಪಕ್ಕ ಮನೆಯವ್ರು ಮಾಡೋದಿಲ್ಲ, ಮಠದಲ್ಲೇ ಮಾಡೋದಿಲ್ಲ, ಅದು ಬೇರೆ ಕಾರಣ ಚೆನ್ನ ಅಲ್ಲ ಕಾರಣ ಕೊಡಬಾರ್ದು. ಮಾಡಿದ್ರೆ ಅವ್ರು ತಪ್ಪು ಮಾಡ್ತಾರೆ, ಅವ್ರು ತಪ್ಪು ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕಾಗುತ್ತಾ? ಆ ಥರ ಯೋಚನೆ ಮಾಡಿದ್ರೆ ಧರ್ಮಶಾಸ್ತ್ರ ಮಾಡ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಇನ್ನೊಬ್ಬರು ನೋಡಿ ಮಾಡೋದನ್ನು ಕಲಿಯೋದಕ್ಕೆ ಇನ್ನೊಬ್ಬರು ನೋಡಬೇಕೆ ಹೊರತು ಬಿಡೋದನ್ನು ಕಲಿಯೋದಕ್ಕೆ ಇನ್ನೊಬ್ಬರು ನೋಡಬಾರ್ದು. ಇವತ್ತು ಬಿಡೋರೇ ಜಾಸ್ತಿ ಆದ್ರಿಂದ ಬಿಡೋರೇ ಜಾಸ್ತಿ ಆದಾಗ ಬಿಟ್ಟವ್ರು ನೋಡಬಾರ್ದು. ಇವತ್ತು ಮಾರ್ಚಲ್ಲಿ ಹೇಗಿರ್ತಾರೆ ಗೊತ್ತಾ, ಮೂರು ತಾಸು ಯಾರು ಎದ್ದೋಗೋದೇ ಇಲ್ಲ ಮಾರ್ಚ್ ಎಕ್ಸಾಮ್ನಲ್ಲಿ, ಯಾರು ಎದ್ದೋಗೋದಿಲ್ಲ. ಸೆಪ್ಟೆಂಬರ್ ಯಾರು ಎದ್ದೋಗಲ್ಲ, ಎಲ್ಲ ರಿಪೀಟರ್ಸ್ ಅವರು ಅರ್ಧ ಗಂಟೆ ಹೋಗ್ಬಿಡ್ತಾರೆ ಆ ಕಡೆ, ಓದಿರೋದಿಲ್ಲ. ಮಾರ್ಚಲ್ಲಿ ಒಳ್ಳೆ ಕೃತಯುಗ ಇದ್ದ ಹಾಗೆ ಫುಲ್ ವರ್ಕ್ ಮಾಡೋರು, ಇದರಲ್ಲೆಲ್ಲ ಕಲಿಯುಗ ಇದ್ದ ಎಲ್ಲ ಎದ್ದೋಗರೆ. ಅಕ್ಕಿ ಬೇತು ಯಾರು ಸುಳ್ಕೊಂಡಿರ್ತಾರೋ ಅವ್ರು ಮಾತ್ರ ಬೆರಿತಾ ಇರ್ತಾನೆ, ಸೀರಿಯಸ್ ಆಗಿ ಬೆರಿತಿರ್ತಾರೆ. ಅವನು ತುಂಬ ಜನ ಮಾಡ್ತಾರೆ ಅನ್ನೋದನ್ನ ನೋಡಿ ಮಾಡೋದಕ್ಕೆ ಸ್ಫೂರ್ತಿ ಬರಬೇಕು. ಅಲ್ಲಿ ಬಿಡೋರು ನೋಡಿ ಡೆಸ್ಪರೇಟ್ ಆಗ್ಬಾರ್ದು. ಬಿಟ್ಟ ಅವನು ಮೂರ್ಖ, ನಾವ್ಯಾಕೆ ಶುಕ್ರಾಗಬೇಕು ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಇದಾಯ್ತು. ಮತ್ತೊಂದು ಕಥೆ ಹೇಳ್ತಾರೆ, ಒಂದು ವಿಚಿತ್ರವಾದಂತಹ ಕಥೆ ಅದು. ದೊಡ್ಡ ಕಥೆ ಚಿಕ್ಕದಾಗಿ ಹೇಳ್ತಾರೆ ಇಷ್ಟೇ. ಸ್ವರ್ಗ ಇಂದ್ರದೇವರು ಸ್ವರ್ಗಲೋಕದಲ್ಲಿದ್ದಾರೆ, ಅವರ ಪರಿವಾರ ದೇವತೆಗಳಂದ್ರೆ ಸಾಮಾನ್ಯರಲ್ಲ. ಇವತ್ತು ಸಾಮಾನ್ಯವಾಗಿ ಚೀಫ್ ಮಿನಿಸ್ಟರ್ ಅಸಿಸ್ಟೆನ್ಸ್ ಅಂದರೆ ಎಲ್ಲ ಮಿನಿಸ್ಟರ್ ಲೆವೆಲ್ಲು MLA ಆ ಥರ ಇರ್ತಾರೆ, ಸಾಮಾನ್ಯರಿರುವುದಿಲ್ಲ. ಇಂದ್ರದೇವರ ಪರಿವಾರ ದೊಡ್ಡ ದೊಡ್ಡ ಗಂಧರ್ವರು, ದೇವತೆಗಳು, ಋಷಿಗಳು, ಮುನಿಗಳೆಲ್ಲ ಇದ್ದಾರೆ. ಅದರಲ್ಲಿ ಚಿತ್ರಸೇನ ಅಂತ ಒಬ್ಬ ಗಂಧರ್ವ, ಯಾಕಂದರೆ ಮಾಲಿನಿ ಅಂತ ಒಬ್ಬ ಹೆಂಡತಿ, ಚಿತ್ರಸೇನ ಗಂಧರ್ವ ಮಾಲಿನಿ ಹೆಂಡತಿ, ಅವಳಿಗೊಬ್ಬ ಮಗಳು ಪುಷ್ಪವಂತಿ ಅಂತ ಮಗಳ ಹೆಸರು. ಇನ್ನೊಂದು ಕಡೆಗೆ ಪುಷ್ಪದಂತ ಅಂತ ಒಬ್ಬ ಗಂಧರ್ವ, ಅವನಿಗೆ ಮಾಲ್ಯವಾನ್ ಅಂತ ಒಬ್ಬ ಮಗ. ಈ ಮಾಲ್ಯವಾನ್ ಭಾರಿ ಸುಂದರ, ಗಂಧರ್ವ ಇವಳು ನೋಡಿದ್ರೆ ಗಂಧರ್ವ ಸ್ತ್ರೀ, ಇವಳು ಭಾರಿ ಸುಂದರಿ, ಅವನು ಭಾರಿ ಸುಂದರ, ಇಬ್ಬರು ಕೂಡ ಅನೇಕ ವಿದ್ಯೆಯಲ್ಲಿ ಪಾರಂಗತರಾದರು, ಅನೇಕ ರೀತಿಯ ದೊಡ್ಡ ಸಾಧನೆ ಮಾಡಿದ್ರು. ಸ್ವರ್ಗಲೋಕಕ್ಕೆ ಹೋಗಬೇಕಾದ್ರೆ ಎಷ್ಟು ಎಲಿಜಿಬಿಲಿಟಿ ಇರಬೇಕು, ಹೋಗ್ಲಿಕ್ಕೆ ಎಲಿಜಿಬಿಲಿಟಿ. ಅಲ್ಲಿ ಸಿಟಿಜನ್ಸ್ ಅವರು, ಈ ಅಮೆರಿಕಕ್ಕೆ ಹೋಗೋದು ಬೇರೆ, ಅಲ್ಲೇ ಅವ್ರು ಸಿಟಿಜನ್ ಆಗೋದು, ಆ ಬೆನಿಫಿಟ್ಸೇ ಬೇರೆ. ಹೋಗಿದವರಿಗೆ ಇಷ್ಟು ಹತ್ರ ವಾಪಸ್ ಹೋಗಲೇಬೇಕು ನಿಯಮ ಇರ್ತದೆ, ಅಲ್ಲಿದ್ದವರಿಗೆ ನಿಯಮಗಳು ಇರೋದಿಲ್ಲ. ಸ್ವರ್ಗಲೋಕ ಹುಟ್ಟಿ ಬಿಡದವರು, ಇವನು ಗುಣವಂತ ಅವನು ಗುಣವಂತ, ಇವನು ರೂಪವಂತ ಅವಳು ರೂಪವತಿ, ಎಲ್ಲದರೂ ನಮ್ಮ ಬರ್ಮಣ್ಣಿದ್ದ. ಭಾರಿ ಭಾರಿ ಖುಷಿಯಾಗೋಯ್ತು. ಒಬ್ಬರೊಬ್ಬರು ಮೆಚ್ಚುತ್ತಾರೆ, ಇಬ್ಬರೊಬ್ಬರು ನೋಡ್ತಾರೆ, ಮದುವೆ ಆಗೋ ತೀರ್ಮಾನವನ್ನು ಮಾಡ್ಕೊತಾರೆ. ಇಬ್ಬರು ಇನ್ನು ಮದುವೆ ಆಗಿರೋದಿಲ್ಲ, ತೀರ್ಮಾನ ಮಾಡ್ಕೊತಾರೆ, ಮದುವೆ ಆಗಿರೋದಿಲ್ಲ. ಇಬ್ಬರು ಗಂಧರ್ವರು ಗಾನಾದಿಗಳಿಗೆ ಭಾರಿ ಪ್ರಸಿದ್ಧ, ತುಂಬ ಎಲ್ಲ ಚೆನ್ನಾಗಿ ಹಾಡಿದರೆ ಗಂಧರ್ವ ಗಾಯನ ಅಂತ ಕರೀತಾರೆ, ಗಂಧರ್ವರ ಕಂಠ ಅಂತ ಕರೆಯೋ ಪದ್ಧತಿ. ಇಬ್ಬರು ಒಳ್ಳೆ ನೃತ್ಯ ಗಾನ ಎಲ್ಲದರಲ್ಲೂ ಪ್ರವೀಣರಾಗಿದ್ದಾರೆ. ಇಂದ್ರದೇವರ ಒಂದು ಯಾವುದೋ ಒಂದು ಸಮಾರಂಭ, ಅದಕ್ಕಾಗಿ ಅವರನ್ನು ಆಹ್ವಾನ ಮಾಡ್ತಾರೆ. ಸಂಗೀತ ನಡೆಸಿಕೊಡ್ಬೇಕು ಅಂತ ಕರೀತಾರೆ. ಭೂಲೋಕದಲ್ಲಿ ಪದ್ಧತಿ ಇರೋದ್ರೆ ಶಾಸ್ತ್ರ ದೇವಲೋಕದಲ್ಲೂ ಇದೆ ಕೆಲವೆಲ್ಲ, ಅದು ಆ ಕ್ವಾಲಿಟಿ ಬೇರೆ ಅಷ್ಟೇ ಹೊರತು ಅದು ನಡೆದೇ ನಡೆಯುತ್ತೆ. ಸಂಗೀತ ಅಂಬೋದು ಕೆಟ್ಟದಲ್ಲ, ಆದ್ರೆ ಭಗವತ್ ಸೇವೆ ಉಪಯೋಗ ಆಗಬೇಕೇ ಹೊರತು ಜನರ ರಂಜನೆಗೆ ಉಪಯೋಗ ಆದ್ರೆ ಸಂಗೀತ ಅಲ್ಲ. ಭಗವಂತ ಮೆಚ್ಚತಕ್ಕಂಥ ಸಂಗೀತ ದೊಡ್ಡದು. ಅದಕ್ಕೆ ನಾವು ಉಪಚಾರ ಪೂಜೆ ಮಾಡಬೇಕಾದ್ರೆ ಅವಧಾನಗಳಲ್ಲಿ ಸಂಗೀತ ಪ್ರಿಯ ಅಂತಲೇ ದೇವರನ್ನ ಹೇಳೋದು. ಸಂಗೀತ ಪ್ರಿಯ, ವೇಣುವಾದನ ಪ್ರಿಯ, ಎಲ್ಲ ಸಾಕಷ್ಟು ನರ್ತನಾದಿ ಪ್ರಿಯ ಅಂತ ವರ್ಣನೆ ಮಾಡ್ತೇವೆ. ತಪ್ಪಲ್ಲ, ದೇವತೆಗಳು ಅಂಥವು. ಸಮಾರಂಭದಲ್ಲಿ ಯಾರಿಗೆ ಕಳಿಸಿದ್ರೆ ಏನು ತಪ್ಪ, ಬರೀ ಅದೇ ಆಗಬಾರ್ದು ಅಷ್ಟೇ. ಜ್ಞಾನ ಕಾರ್ಯ ಪ್ರಧಾನವಾಗಿ ಅದು ಸೆಕೆಂಡರಿ ಆಗಬೇಕು, ಪ್ರೈಮರಿ ಆಗಬಾರ್ದು ಅಂತೂ ಅದು ನಡೀತು. ಅವರು ಕರೆಸಿದ್ರು, ಇಬ್ಬರು ಕೂಡ ನರ್ತನ ಗಾನ ಶುರು ಮಾಡಿದ್ರು. ತಪ್ಪತ್ತು ಚೆನ್ನಾಗೇ ನಡೀತು. ಆಮೇಲೆ ಏನಾಯ್ತು ಗೊತ್ತಾ, ಅವರಿಬ್ಬರಲ್ಲಿ ಆಸಕ್ತಿ ಇತ್ತಲ್ಲ, ಎಲ್ಲಿದ್ದೇವೆ ಅಂತ ಮರೆತರು, ಇಂದ್ರದೇವರ ಸಭೆಯಿಂದ ಮರೆತರು, ಲಕ್ಷಾಂತರ ನೋಡ್ತಿದ್ದಾರೆ ಮರೆತರು, ಮತ್ತು ತಾವಿಬ್ಬರೇ ತಿಳ್ಕೊಂಡು ಇವಳನ್ನು ನಾವನ್ನು ನೋಡು ಅವಳ ನೀವನ್ನು ನೋಡು ಈ ರೀತಿ ನೋಡ್ತಾರಂತ ಮೈ ಮರೆತು ಬಿಟ್ಟು. ಮೈ ಮರೆತಿದ್ದಕ್ಕೆ ಏನಾಯ್ತು ಗೊತ್ತಾ, ತಾಳ ತಗೊಳ್ತು. ತಾಳತಕ್ಕಂತ ಆಡದವರ ತಾಳ ತಪ್ಪಿತು, ರಾಗನೂ ತಪ್ಪಿತು, ರಾಗನೂ ತಪ್ಪಿತು, ತಾಳನೂ ತಪ್ಪಿತು. ಅವ್ರು ಹಾಡ್ತಿದ್ದ ಹಾಡಿನ ಚರಣನೂ ತಪ್ಪಿತು, ಮೂರು ತಪ್ಪಿತು. ರಾಗ ತಾಳ ಆ ಒಂದು ಪಲ್ಲವಿ ಹೇಳ್ತಾರಲ್ಲ ಹಾಡಿನ ಇದು ಮರೆತು ಬಿಟ್ಟು ಹುಚ್ಚಾಪಟ್ಟೆ ಹೇಳಿ ಶುರು ಮಾಡಿದ್ರು. ತಕ್ಷಣ ಇಂದ್ರದೇವರು ನೋಡಿದ್ರು, ಭಾರಿ ಸಿಟ್ಟು ಬಂತು. ಇದು ಸಭೆಗೆ ಮಾಡಿದ ಅವಮಾನ, ನಮಗೆ ಮಾಡಿದ ಅವಮಾನ, ದೇವತೆಗಳಿಗೆ ಮಾಡಿದ ಅವಮಾನ. ನಿಮಗೆ ಗೊತ್ತಿರೋ, ರಾಗಕ್ಕೂ ದೇವತೆಗಳಿದ್ದಾರೆ, ತಾಳಕ್ಕೂ ದೇವತೆಗಳಿದ್ದಾರೆ, ಇಲ್ಲಿ ಏನೋ ಗಲೀಜ್ ಮಾಡ್ತೀರಿ. ಇದು ಬಿಲ್ಡಿಂಗ್ ಮಾಡಿದ ಅವಮಾನ ಅಲ್ಲ, ಮಠಕ್ಕೆ ಮಾಡಿದ ಅವಮಾನ, ಸ್ವಾಮಿಗಳಿಗೆ ಮಾಡಿದ ಅವಮಾನ ಆಗುತ್ತೆ, ಮುಖ್ಯಸ್ಥರು ಯಾರು ಅವರು ಮಾಡಿದ ಅವಮಾನ ಆಗುತ್ತೆ. ನೆನಪಿರಬೇಕು, ದೇವಸ್ಥಾನಕ್ಕೆ ಬಂದಿರ್ತಾರೆ, ಅಲ್ಲೇನೇ ತಪ್ಪು ಮಾಡಿದ್ರು ಕೂಡ ಮುಖ್ಯ ದೇವರಿಗೆ ಮಾಡಿದ ಅವಮಾನ ಆಗುತ್ತೆ. ನಾವು ಮರ್ತು ಬಿಡ್ತೇವೆ, ಅದು ಬಂದು ದೇವಸ್ಥಾನಕ್ಕೆ ಬಂದು ಮನೆ ಗಲೀಜೆಲ್ಲ ಹಾಕೊಂಡ್ಬಿಡ್ತಾರೆ. ಹತ್ತವರು ಕೆಲವರಿಂದ ಮನೆಯಲ್ಲಿ ಬೇರೆ ಬಿಟ್ಟು ಬರೋಕ್ಕೆ ಒಳ್ಳೆ ತ್ಯಾಜ್ಯ ಪದಾರ್ಥ ಬಿಟ್ಟಕ್ಕೆ ಸೆಂಟ್ರಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಾಗಿಲ್ಲ, ದೇವಸ್ಥಾನ ನಮ್ಮ ಸೇವೆ ಮಾಡಿ ಶುದ್ಧಿ ಮಾಡಿ ಹೋಗಬೇಕೇ ಹೊರತು ಬೇರೆದಕ್ಕಲ್ಲ. ಪ್ರದಕ್ಷಿಣೆ ನಮಸ್ಕಾರ ಹಾಕೋದಕ್ಕೆ ಒಂದು ಕಾರಣ ಏನು ಗೊತ್ತಾ, ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ದೇವಸ್ಥಾನದಲ್ಲಿ, ಅಲ್ಲೇನಾದರೂ ಬೇಡವಾದ ಬಿಟ್ಟು ತೆಗೆದುಹಾಕ್ಬೇಕು ಅಂತ ಅರ್ಥ. ತಾವೇ ಹಾಕೋದ್ರೆ ಮಹಾಪಾಪ ಬರ್ತದೆ. ಇವಾಗ ಸಾಮಾನ್ಯ ತುಳಸಿ ಬಿದ್ದರೂ ತೀರಾ ಸಾಮಾನ್ಯ, ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ತುಳಸಿ ಬಿದ್ದರೆ ತುಳ್ಕೊತ ಹೋಗ್ತಾರೆ, ಇದ್ಯಾವ ನಮಸ್ಕಾರ, ಇದ್ಯಾವ ಪ್ರದಕ್ಷಿಣೆ, ಎಷ್ಟು ಪಾಪ ಬರುತ್ತೆ ಗೊತ್ತಾ. ತುಳಸಿ ಅಂತ ಹೇಳಿದರೆ ಸಮಸ್ತ ದೇವರ ಸನ್ನಿಧಾನ ಇರತಕ್ಕಂಥದ್ದು, ಆ ಬಿದ್ದರೂ ತುಳಸಿ ನಿರ್ಮಾಣ್ಯ ಬೇರೆ, ಜೊತೆಗೆ ನಿರ್ಮಾಣ್ಯವನ್ನು ತುಳಿದ್ರೆ ಜನ್ಮದ ಏಳು ಜನ್ಮ ದರಿದ್ರನಾಗ್ತಾನೆ ಅಂತ ಗೊತ್ತವನು, ಒಂದು ಜನ್ಮ ಅಲ್ಲ ಏಳು ಜನ್ಮ ದರಿದ್ರನಾಗ್ಬಿಡ್ತಾನೆ. ಅದು ಪ್ರದಕ್ಷಿಣೆ ಹಾಕಬೇಕು, ದೊಡ್ಡ ಸೇವೆ ಆಯ್ತು, ಪ್ರದಕ್ಷಿಣೆ ಆಯ್ತಾರೆ, ತೆಗೆದಾಕಿ ಪಕ್ಕಕ್ಕೆ ಹಾಕಿ ತುಳಿದ ಜಾಗದಲ್ಲಿ ಎಷ್ಟು ಪುಣ್ಯ ಬಂತಾಗ ಅದು ಪ್ರದಕ್ಷಿಣೆ ಪರ್ಪಸ್ ಆಗುತ್ತೆ. ನಮಗೆ ಅದರ ಯೋಚನೆ ಇಲ್ಲ, ತಾನು ಸುಮ್ಮನೆ ಜೋರಾಗಿ ರನ್ನಿಂಗ್ ರೇಸ್ ಟೈಪ್ ಮಾಡಿದ್ರೆ ಪ್ರದಕ್ಷಿಣೆ ಆಗೋದಿಲ್ಲ. ಹಾಗಾಗಿ ನೋಡಬೇಕು ಸರಿಯಾಗಿ ಎಷ್ಟು ಪ್ರದಕ್ಷಿಣೆ ಎಣಿಸ್ತಿರೋದು ಓಡ್ತದೆ, ಎಣಿಸ್ತಿರೋದು ಓಡ್ತದೆ, ಅದರಿಂದ ಅದು ಹಾಗಲ್ಲ. ನಮಗೆ ತುಂಬ ಧರ್ಮಶಾಸ್ತ್ರವೆಲ್ಲ ಅಣಕಾಗಿಬಿಡುತ್ತೆ, ಮಾಕರಿ ಅಂತೀವಲ್ಲ, ಶಾಸ್ತ್ರ ಹೇಳಿದ್ದೇ ಒಂದು ಮಾಡ್ತಿರೋದೇ ಒಂದು, ಹಾಗೆ ಮಾಡಾಗಿಲ್ಲ. ಫಲಿತಾಂಶ ಏನಾಯ್ತು, ಮನೆ ಹೊರಟ, ಪಾಪ ಜಾಸ್ತಿ ಕಟ್ಕೊಂಡು ಹೋದ ಮನೆಗೆ, ಬಂದಿದ್ದ ಕಡಿಮೆ ಪಾಪ ಇತ್ತು, ಜಾಸ್ತಿಯ ಪಾಪ ಆಯ್ತು ಅಷ್ಟೇ. ಹಾಗೆ ಮಾಡಬಾರ್ದು, ಆ ರೀತಿ ನಿಮಗೆ ಮಾಡೋ ಯೋಗ್ಯತೆ ಇಲ್ಲದೆ ಹೋದ್ರೆ ದೇವಸ್ಥಾನಕ್ಕೆ ಹೋಗಲೇಬೇಡಿ. ಈಗ ಹೆಚ್ಚು ಪಾಪ ಕಡಿಮೆ ಯಾಕೆ ಹೋಗ್ಬೇಕು, ಮತ್ತೆ ಈ ಕರೆಂಟ್ ರಿಪೇರಿ ಗೊತ್ತೇ ಮುಟ್ಟಕ್ಕೆ ಹೋಗ್ಬೇಡಿ ಅಂತಾರಲ್ಲ, ಹಾಗೆ ಮಾಡಿ ರಿಪೇರಿ ಮಾಡಿದ್ರೆ ಕರೆಂಟ್ ಬರಾಗಿರ್ಬೇಕು, ಪ್ರಾಣ ಹೋಗಬೇಕಾಗಬಾರ್ದು. ದೇವಸ್ಥಾನ ಪುಣ್ಯ ಸಂಪಾದನೆ ಕೇಂದ್ರವೇ ಹೊರತು ಪಾಪ ಸಂಪಾದನೆ ಕೇಂದ್ರ ಆಗಬಾರ್ದು. ಅದಕ್ಕಾಗಿ ನಮಸ್ಕಾರಕ್ಕೆ, ಪ್ರದಕ್ಷಿಣೆಗೆ ದೇವರ ಬಲಭಾಗದಲ್ಲಿ ನಮಸ್ಕಾರ ಹಾಕಬೇಕು, ಎಡಭಾಗದಲ್ಲಿ ಹಾಕಬಾರದು, ನಿಯಮಗಳು. ನಿಯಮವನ್ನು ಯಾರು ನೋಡ್ತಾರೆ, ಇವತ್ತು ಖಾಲಿ ಜಾಗ ನಮಸ್ಕಾರ ಮಾಡಿಬಿಟ್ರಾಯ್ತು, ಹಾಗೆ ಮಾಡಾಗಿಲ್ಲ. ಅನುಸಂಧಾನ ಏನು, ನ ಪ್ರತ್ಯೇಕೇ ನಹಿ ಸಹ, ಆ ವಿಗ್ರಹಗಳೇ ದೇವರಲ್ಲ, ನೆನಪಿರಬೇಕು, ವಿಗ್ರಹಗಳೇ ದೇವರಲ್ಲ, ವಿಗ್ರಹ ಜಡ ಪದಾರ್ಥ, ಅದಾಗ ದೇವರಾಗುತ್ತೆ, ಅದರೊಳಗೆ ದೇವರಿದ್ದಾನೆ. ಮತ್ತು ವೈರೇ ಕರೆಂಟ್ ಅಲ್ಲ, ಆದರೆ ಕರೆಂಟ್ ವೈರ್ ಫ್ಲೋ ಆಗುತ್ತೆ, ವೈರ್ ಬೇರೆ ಕರೆಂಟ್ ಬೇರೆ, ಕರೆಂಟ್ ಇಲ್ಲ ವೈರ್ ಅಷ್ಟೇ, ಕರೆಂಟ್ ಬಂದಿದೆ ವೈರ್ ಬದಲ ಕರೆಂಟ್ ಅಂತ ಕರೀತೆ. ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಅಂದರೆ ಕಲ್ಲಲ್ಲ, ಸನ್ನಿಧಾನ ಇದೆ, ಸನ್ನಿಧಾನ ಇಲ್ಲ ಬರೀ ಕಲ್ಲಷ್ಟೇ. ನಮಸ್ಕಾರ ಮಾಡಿ ಎಷ್ಟೆಲ್ಲ ಗೊತ್ತಿರಬೇಕಾಗ್ತದೆ. ಆಗ ದೇವಸ್ಥಾನ ಅಂತ ಹೇಳಿದರೆ ಅದು ಆಧ್ಯಾತ್ಮಿಕ ಶಿಕ್ಷಣ ಕೇಂದ್ರಗಳಲ್ಲ, ಅದೆಲ್ಲ ತಿಳಿದು ಹೋದ್ರೆ ಅಪಾಯ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸಂಗೀತ ಕಚೇರಿ ಆದ ಅವಮಾನದ ಫಲಿತಾಂಶ ಇಂದ್ರದೇವರಿಗೆ ಭಾರಿ ಸಿಟ್ಟು ಬಂದೋಯ್ತು. ದ್ರೋಹ ಮಾಡ್ತಿದ್ದೆ, ತಪ್ಪು ಮಾಡ್ತಾ ಇದ್ದೆ, ತಕ್ಷಣ ಶಾಪ ಕೊಡ್ತಾರೆ, ಇವರು ಪಿಶಾಚಿಗಳಾಗಿ ಅಂತೇಳಿ. ಇಬ್ಬರು ಪಿಶಾಚಿಗಳ, ಎಲ್ಲಿಂದಲೇ ಡಿಮೋಟ್ ಅವರು, ಬೆಂಗಳೂರಿನ ಬೇರೆಯವರೇ ಟ್ರಾನ್ಸ್ಫರ್ ಮಾಡಿದ್ರೆ ಥಟ್ಟು ಪಟ್ಬಿಡ್ತಾರೆ, ಇಲ್ಲ ಅನ್ನುವ ಡಿಸ್ಮಿಸ್ಸೇ ಮಾಡಿದರೆ ಎಷ್ಟು ದುಃಖಾಗ್ಬೋದು, ಪನಿಷ್ ಮಾಡಿ ಜೈಲಿಗೆ ಹಾಕಿಬಿಟ್ರೆ ಎಷ್ಟು ಅಪರಾಧ ಆಗುತ್ತೆ. ಎಲ್ಲಿ ದೇವಲೋಕ, ಎಲ್ಲಿಯ ಭೂಲೋಕ, ಎಲ್ಲಿಯ ಗಂಧರ್ವ ದೇಹ, ಎಲ್ಲಿಯ ಪಿಶಾಚಿ ದೇಹ, ಅರ್ಥಾತ್ ಸಂಬಂಧ ಇಲ್ಲ. ಅಲ್ಲಿ ಭೋಗದ ಭೋಗ ತುಂಬಿ ತುಳುಕುವ ಜಾಗ, ಅಲ್ಲಿ ಭೋಗದ ಹೆಸರೇ ಇಲ್ಲ. ಪಿಶಾಚಿಗಳಿಗೆ ತಾವು ತಿನ್ನೋದಕ್ಕೆ ಬರೋದಿಲ್ಲ, ಇನ್ನೊಬ್ಬರೊಳಗೆ ತಿನ್ನಬೇಕು ಗೊತ್ತಾಯ್ತಾ, ಎಂಟರಾಗಿ ತಿನ್ನಬೇಕು. ಅವಕ್ಕೆ ನೆರಳಿಲ್ಲ, ಇದಿಲ್ಲ, ತೃಪ್ತಿ ಇಲ್ಲ, ಭಯಾನಕವಾದ ರೂಪ, ವೇಷ, ಅಸಹ್ಯಮಯ, ಪಿಶಾಚಿ ಅಂತ ಬೈತಾರಲ್ಲ ಅಂಥ ಯೋನಿಗೆ ಹೋಗಬೇಕಾದ್ರೆ ನೋಡಿದ ಸಣ್ಣ ತಪ್ಪು, ಫಲಿತಾಂಶ ದೊಡ್ಡದಾಗ್ತಾ ಇದೆ. ಸೊ ಬರೀ ಕರೆಂಟ್ ಅನ್ನು ಮುಟ್ತಾನೆ ಅಷ್ಟೇ, ಬರೀ ಮುಟ್ತಾನೆ, ಸತ್ತೆ ಹೋಗ್ತಾನೆ, ಮುಟ್ಟಿದ್ದು ಸಾಯ್ಬೇಕಾದ್ರೆ ಸಾಯ್ತಾನೆ, ಏನ್ ಮಾಡ್ತೀರ ಅದಕ್ಕೆ? ನಮ್ಮ ಜನ ಪ್ರಶ್ನೆ ಮಾಡ್ತಾರೆ, ಏನ್ರಿ ದೇವಲೋಕ ವಿಚಿತ್ರ ಇದೆ, ಸಣ್ಣ ತಪ್ಪಿ ದೊಡ್ಡ ಶಿಕ್ಷೆ ಕೊಡ್ತಾರಲ್ಲ ಅಂತ ಕೇಳಿದರೆ, ನೀರು ಬಿಡ್ತೀರಿ, ಐಸ್ ಬಿಡ್ತೀರಿ, ತಣ್ಣಗಾಗುತ್ತೆ ಅಷ್ಟೇ, ಬರೀ ಪೈಪ್ ಬಿಟ್ಟು ಸುಡುತ್ತೆ, ಕರೆಂಟ್ ಬಿಟ್ಟರೆ ಕೊಂದ ಹಾಕಿಬಿಡುತ್ತೆ. ಅಲ್ಲೂ ಅಲ್ಲೂ ಕೂಡ ತಾರತಮ್ಯ ಇದೆ. ಯಾವ್ದನ್ನು ಮುಟ್ತೇವೆ ಅನ್ನೋ ತಾರತಮ್ಯ ಹೇಗಿದೆಯೋ, ದೊಡ್ಡವರಿಗೆ ಅವಮಾನ, ದೇವತೆಗಳಿಗೆ ಅವಮಾನ, ಗುರುಗಳಿಗೆ ಅವಮಾನ, ವಾಯುದೇವರಿಗೆ ಅವಮಾನ, ಪರಮಾತ್ಮನಿಗೆ ಅವಮಾನ, ಎಲ್ಲ ತಾರತಮ್ಯದ ಪಾಪ ಜಾಸ್ತಿ ಆಗಲೇ ಶುರು. ಆ ದೃಷ್ಟಿಯ ಫಲಿತಾಂಶ ಇಂದ್ರದೇವರು ಕೊಟ್ಟ ಶಾಪ ಪಿಶಾಚಿಗಳಾಗಿರುತ್ತೆ. ಇದು ಒಂದೇ ಅಷ್ಟೇ ಅಲ್ಲ, ಅದಕ್ಕೆ ಡ್ಯುರೇಷನ್ ಕೂಡ ಸ್ವಲ್ಪ ಅಲ್ಲ, ಮತ್ತೆ ಒಂದು 200 ವರ್ಷ ಟ್ರಾನ್ಸ್ಫರ್ ಮಾಡಿದರೆ ಒದ್ದಾಡ್ತಿರ್ತಾರೆ. ಇದರ ಸಾವಿರಾರು ವರ್ಷ ಅನುಭವಿಸಬೇಕಾದ ಶಾಪಗಳಿವೆ. ತುಂಬ ಜನಕ್ಕೆ ರಮಣ ಗೊತ್ತಿರೋದಿಲ್ಲ, ನರಕಕ್ಕೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ನರಕ ಅಂದ್ರೆ ಒಂದೆರಡು ದಿವಸದ ಅಲ್ಲ, ಒಂದೆರಡು 100 ವರ್ಷ ಅಲ್ಲ, ಒಂದೆರಡು 1000 ವರ್ಷ ಅಲ್ಲ, ಎಷ್ಟೋ ನರಕ ಅಂದ್ರೆ ಯುಗಗಟ್ಟಲೆ ನರಕ ಅಂತ ಕರೀತಾರೆ, ಯುಗಗಟ್ಟಲೆ ನರಕ. ಮತ್ತು ಕಲಿಯುಗ ಅಂದ್ರೆ ಅತಿ ಮಿನಿಮಮ್ ಅಂದ್ರೆ ಯುಗ ಅಂದ್ರೆ ಕಲಿಯುಗನೇ. ಪರಿಣಾಮ ಎಷ್ಟು ಗೊತ್ತಾ ಇದಕ್ಕೆ, 432,000 ವರ್ಷ ಒಂದು ಯುಗದ ಮಿನಿಮಮ್ ನರಕ ಇವೆಲ್ಲ ಕೂಡ. ಇನ್ನು ಚತುರ್ಯುಗ ನರಕ ಬೇರೆ, ಮಹಾಯುಗ ನರಕಗಳು, ಆಮೇಲೆ ಮನ್ವಂತರ ನರಕಗಳು ಬೇರೆ, ಅನಂತರ ಬ್ರಹ್ಮದೇವರಿಗೆ ನರಕಗಳು ಬೇರೆ, ಅಂದ ಬೇರೆ, ಎಲ್ಲ ವೆರೈಟಿಗಳಿವೆ. ಜೈಲಲ್ಲಿ ಹಾಕೋದ್ರು ಕೂಡ 2 ವರ್ಷ, 3 ವರ್ಷ, 14 ವರ್ಷ ಮರಣದಂಡನೆ, ಹಾಗೂ ಆ ಥರ ಶಿಕ್ಷೆಗಳಿರುತ್ತೆ. ಈ ಪಿಶಾಚಿ ಜನ್ಮ ಅಂದ್ರೆ ಎಷ್ಟು ಅಪಾಯಕರವಾದದ್ದು ಅಂತ ಶಾಪ ಬಂತು. ತುಂಬಾ ದುಃಖ ಪಡ್ತಿದ್ದಾರೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪಿಶ ಓಡಾಡ್ತಾ ಇದ್ದ ಕಾಲಕ್ಕೆ ಅದು ಹುಟ್ಟಿದ್ದು ಪುಣ್ಯ. ಹಿಮಾಲಯದಲ್ಲಿ ಪಿಶಾಚಿಗಳಾಗಿರೋದು, ಹಿಮಾಲಯದಲ್ಲಿ ಪಿಶಾಚಿಗಳು, ಅದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎರಡೇ ಇದೆ ಅದು. ಒಳ್ಳೆ ಪುಣ್ಯಕ್ಷೇತ್ರ ಸಿಕ್ಕಾಪಟ್ಟೆ ಚಳಿ ಗೊತ್ತಲ್ಲ, ಸಿಕ್ಕಾಪಟ್ಟೆ ಚಳಿ, ಅಲ್ಲಿ ಹೋಗೋದು ಕಷ್ಟ, ಇರೋದು ಕಷ್ಟ ಅಂತ ಒದ್ದಾಡ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅಲ್ಲಿಗಿರ್ಲಿ, ಯಾಕೆ ಸ್ವಲ್ಪ ಸಾರ ಅನುಭವಿಸ್ಬೇಕಲ್ಲ, ನಾಳೆ ಇರೋದಲ್ಲ ಪ್ರವಚನ, ನಾಡಿದ್ದು ಮುಂದೇನಾಗ್ತದೆ ಪರಿಹಾರ ಯಾಕೆ ಸಿಗ್ತದೆ, ಆ ಪರಿಹಾರದ ಮಹತ್ವ ಏನು, ಅದರ ತತ್ವ ಏನು ಅನ್ನೋದನ್ನೆಲ್ಲ ಕೂಡ ನಾಳೆ ಪ್ರವಚನ ಇರೋದಿಲ್ಲ. ಈಗಾಗಲೇ ಹೇಳಿದ್ದಾರೆ, ಬೇರೆಯವರು ಪ್ರವಚನ ಇರೋದಿಲ್ಲ, ನಾಳೆ ಡಾಕ್ಟರ್ ವೆಂಕಟೇಶಾಚಾರ ಪ್ರವಚನ ಇರ್ತದೆ, ನಾಡಿದ್ದು ಪ್ರವಚನ ಮುಂದುವರಿದ್ದು ಸೋಮವಾರ ಮಂಗಳವಾರ ಎರಡು ದಿವಸ, ಮಂಗಳವಾರನೇ ಮಂಗಳ ಇದೆ, ಆದ್ದರಿಂದ ಸೋಮವಾರ ಸಕಾಲ ಶುರುವಾಗಿ ಈ ಕತೆ ಮುಂದುವರೆದು ರಾಮದೇವರ ಕತೆ ಇದ್ರೆ ತುಂಬ ಕಥೆಗಳು ಬರುತ್ತೆ. 26 ಮೊದಲೇ ಹೇಳಿದೆ, ಈಗ 4-5 ಅಷ್ಟೇ, ಇನ್ನೂ ತುಂಬ ಇದೆ, ಎಲ್ಲ ಹೇಳಬೇಕು ಹೋಗೋದಿಲ್ಲ, ಅತಿ ಮುಖ್ಯವಾದ ಅಲ್ಲಲ್ಲೇ ಆರಿಸಿಬಿಟ್ಟು ಹೇಳ್ತಾ ಇದ್ದೇನೆ. ಆದ್ದರಿಂದ ನಾಡಿದ್ದು ಪ್ರವಚನ ಮುಂದುವರಿತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಾಮೃದೇನ ಯಾರ್ದೋ ಒಂದು ನಿನ್ನೆ ಪರ್ಸ್ ಸಿಕ್ಕಿದೆಯಂತೆ, ನಿನ್ನೆ ಯಾರ್ದೋ ಒಂದು ಪರ್ಸ್ ಸಿಕ್ಕಿದೆಯಂತೆ ಇವ್ರ ಹತ್ರ ಇದೆ, ಅಲ್ಲ 500 ರೂಪಾಯಿ ಬೇರೆ ಇತ್ತಂತೆ ಪರ್ಸ್ ಅಲ್ಲಿ, ಅವ್ರ ಹತ್ರ ಇದೆ, ಅದು ಕಳ್ಕೊಂಡವ್ರು ಬಂದು ಇಸ್ಕೊಂಡು ಹೋಗ್ಬೋದು, ನಿನ್ನೆ ಕಳ್ಕೊಂಡು. ಬಂದಿದ್ರಾ? ಈ ಬಂದಿದಾರ ಕೇಳಿ, ನೀನು ಬಂದಿದ್ರ ಅಂತ ಹುಡ್ಕೊಂಡು ಕಳ್ಕೊಂಡು ನಿನ್ನೆ ಬಂದಿದ್ರಂತೆ, ವರ್ಷ ಬಂದಿರ್ತಾರೆ.
ಇಡಬೇಕು ಅವರು.